ನಮಸ್ಕಾರ ಶ್ರೀಮತಿ ಲೀಲಾವತಿಯವರಿಗೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಗಮ ಸಂಗೀತ ಕ್ಷೇತ್ರ, ಸುಗಮ ಸಂಗೀತ ಕ್ಷೇತ್ರ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಮೈಸೂರಾನಂದ ಸ್ವಾಮಿ, ಸಿ ಅಶ್ವಥ್ ಅಂತ ಹೇಳಿಬಿಟ್ಟೆಲ್ಲ. ಅದಕ್ಕಿಂತ ಮುಂಚೆ ಕಾಳಿಂಗರಾಯರಿದ್ರು, ಅವ್ರನ್ನ ಪಿತಾಮಹ ಅಂತ ಹೇಳಿ ಗುರುತಿಸ್ತಾರೆ ನಿಜ. ಆದರೆ ನೀವು ಅವರ ಸಮಕಾಲೀನರೇ ಅಲ್ವೇ? ಅಂದ್ರೆ ನೀವು ಹೇಳದ ಹಾಗೆ ಅವರು ಕವನಗಳನ್ನ, ಮುಖ್ಯವಾಗಿ ಕವನಗಳು ಅಂತಂದ್ರೆ ಕವಿಗಳು ಬರೆತಿದ್ದಂತಹ ಕವನಗಳು ಅಲ್ವೇ? ಸೊ ಅವುಗಳಿಗೆ ನವೋದಯ ಕವಿಗಳು ಕವನಗಳಿಗೆ, ಹಾಗಾಗಿ ಅವರು ಅದನ್ನ ಒಂದು ಜನಪ್ರಿಯಗೊಳಿಸೋದಿಕ್ಕೆ ಆರಂಭಿಸಿದ್ದ ಆಗ ಅದೇ ಕಾಲದಲ್ಲಿ ನೀವು ಇದ್ರಿ.
ಹೌದು, ನಾನು ನಿಜ ಹೇಳ್ಬೋದಾದ್ರೆ 1949 ಇಸ್ವಿಲಿ ಕಾಳಿಂಗರಾಯರು ಭಾವಗೀತೆ ಹಾಡ್ಲಿಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಜನಪದ ಸಂಗೀತ ಹಾಡ್ತಾ ಇದ್ರು. ನಾನು 50ನೇ ಇಸ್ವಿಯಿಂದ ಹಾಡ್ಲಿಕ್ಕೆ ಶುರು ಮಾಡಿದೆ. ನನಗವ್ರಿಗೂ ಒಂದು ವರ್ಷ
ಅಷ್ಟೇ. ಸೊ ಅಂದ್ರೆ ಸಮಕಾಲೀನರೇ. ಹಾಗಾದ್ರೆ
ಸಮಕಾಲೀನರೇ
ಅಂದ್ರೆ ಆಗಿನ ಕಾಲಕ್ಕೆ ಮಹಿಳೆಯರು ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದು, ಅಂದ್ರೆ ಬೇರೆ ಶಾಸ್ತ್ರೀಯ ಸಂಗೀತ ಬಿಟ್ಟುಬಿಡಿ, ಸುಗಮ ಸಂಗೀತ ಕ್ಷೇತ್ರದಲ್ಲಿ ಮಹಿಳೆಯರು ಅಷ್ಟಾಗಿ ಇರಲಿಲ್ಲ ಅಲ್ವೇ?
ಅಂದ್ರೆ ಆ ಭಾವಗೀತ ಪ್ರಕಾರನೇ ಹೊಚ್ಚೆ ಹೊಸ್ತು, ಈ ರಂಗನೇ ಕ್ಷೇತ್ರನೇ ಹೊಸ್ತು
ಅವಾಗ. ನಿಜ.
ಕಾರಣ ಏನಂದ್ರೆ, ಯಾವುದೇ ಒಂದು ಕ್ಷೇತ್ರ ಆರಂಭವಾಗಬೇಕಾದ್ರೆ ಪ್ರಾಯಶಃ, ಯಾಕೆಂದ್ರೆ ಕಲೆ ಎನ್ನುವುದು ಚಲನಶೀಲವಾದದ್ದು, ಪ್ರಭಾವಗಳು ಆಗ್ತಾ ಇರುತ್ತೆ.
ನಿಜ.
ಈ ಭಾವಗೀತೆಗಳು ಅನ್ನೋದು ಬಂದದ್ದೇ ಮೊದಲು, ಅದನ್ನ ಬರೆದದ್ದೇ B.M. ಶ್ರೀಕಂಠಯ್ಯನವರು. ಇಂಗ್ಲಿಷ್ ಗೀತೆಗಳನ್ನು, ಕವನ ಸಂಗ್ರಹ ಎಲ್ಲ ಇಂಗ್ಲಿಷ್ ಕವಿಗಳ ಕವನಗಳನ್ನ ತರ್ಜುಮೆ ಮಾಡಿ ಕನ್ನಡಕ್ಕೆ ತಂದ್ರು. ಹಾಗಾಗಿ ಅದೊಂದು ಹೊಚ್ಚ ಹೊಸ ಪ್ರಕಾರ ಅಂತ ಹೇಳ್ಬೋದು. ಆರಂಭವಾದದ್ದೇ ಬಹಳ ತಡವಾಗಿ. ಅದು ಮೊದಲು ಹಾಡ್ಲಿಕ್ಕೆ ಶುರು ಮಾಡಿದ್ದು ಕೂಡ ನಿಜ ಹೇಳ್ಬಹುದಾದ್ರೆ, ಮೈಸೂರು ಕಡೆ ಅಂತಂದ್ರೆ D.T. ಚಂದ್ರಶೇಖರ್ ಹಾಡ್ತಾ ಇದ್ರು. ಅವರು ಕುವೆಂಪು ಅವರು ಬಂದು, ಅವರ ಹೆಂಡತಿ ಹೇಮಾವತಿ ಅವರು ಬಂದು K.S. ನರಸಿಂಹಸ್ವಾಮಿ ಅವರ ಕವನಗಳನ್ನ ಮನೆ ಮನೆಗೂ ಹಾಡಕ್ ಹೋಗ್ತಾ ಇದ್ರು. ಅವರು ನಮ್ಮನೆಗೂ ಬರ್ತಿದ್ರು ಕೂಡ, ಬಹಳ ಚಿಕ್ಕ ವಯಸ್ಸಲ್ಲಿ ನಾ ಕೇಳಿದೀನಿ. ಮತ್ತೆ ಡಾಕ್ಟರ್ H.K. ರಂಗನಾಥ್ ಹಾಡ್ತಾ ಇದ್ರು, ಭೂತಿ ನರಸಿಂಹಾಚಾರ್ಯ ಕೃಷ್ಣನ ಕೊಳಲಿ. ಅದೇನಾಗಿತ್ತು ಅಂದ್ರೆ, ಹಿಂದೆ ಅದು ಹೊಚ್ಚ ಹೊಸ ಒಂದು ಕ್ಷೇತ್ರ ಅಲ್ವಾ, ಒಂದು ಹಾಡಾಗಿ ಸಿಕ್ಕಿ ಅವ್ರಿಗೆ. ಈ ಕಾಲೇಜುಗಳಲ್ಲಿ ಸಾಮಾನ್ಯ ಹಾಡೋರು ನಾವುಗಳು ಕೂಡ, ಅವಾಗ ಹೆಚ್ಚು ಕಾರ್ಯಕ್ರಮ ಈ ತರ ನಡೀತಾ ಇರ್ಲಿಲ್ಲ, ಕಾಲೇಜ್ ಫಂಕ್ಷನ್ ಗೆಲ್ಲ ಹೋಗ್ತಾ ಇದ್ವಿ.
ಆವಾಗ ಕನ್ನಡ ಸಂಘದ ಕಾರ್ಯಕ್ರಮಗಳು ಅಥವಾ ಕಾಲೇಜಿನ ಕಾರ್ಯಕ್ರಮಗಳು.
ಇನ್ನೂ ಒಂದು ವಿಷಯ ಹೇಳ್ಬೋದಾದ್ರೆ, ನಮ್ಮ ತಂದೆ ಬಾಪು ರಾಮಣ್ಣ ಅಂತ, ಅವರು B.M.C. ಅವರ ಪಟ್ಟ ಶಿಷ್ಯರಾಗಿದ್ದರು. ನಮ್ಮ ತಂದೆಯವರು ಇಂಗ್ಲಿಷ್ ಗೀತೆಗಳ ಸುಮಾರು 90 ಭಾಗ ಕವನಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡ್ತಾ ಇದ್ರು. ಅದೊಂದು ಭಾವಗೀತ ವಲಯ ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಹಾಡಾಗಿ ಅವರು ಹಾಡ್ತಾ ಇದ್ರು. ಹಾಗಾಗಿ ನಮ್ಗೆಲ್ಲ, ನಮ್ಮನೆ ಮಕ್ಕಳು,
ನಿಮ್ಮ ಮೇಲೆ ಪ್ರಭಾವ ಅದು
ಪ್ರಭಾವ ಬಿತ್ತು. ಅವರು ಹಾಡೋ ಹಾಡುಗಳನ್ನೇ ನಾನು ಹಾಡ್ಲಿಕ್ಕೆ ಶುರು ಮಾಡಿದೆ. ಇದೊಂದು ಕ್ಷೇತ್ರವಾಗಿ ಬೆಳೆಯಬಹುದು ಅನ್ನೋ ಪರಿಕಲ್ಪನೆ ಕೂಡ ಇದ್ದಿರ್ಲಿಲ್ಲ
ಅವಾಗ.
ಸುಮ್ಮನೆ ಹಾಡು. ನಾನ್ ನಿಜವಾಗಿ ಹೇಳೋದಾದ್ರೆ, ಆಕಾಶವಾಣಿಗೆ ನಾನು ಪ್ರವೇಶ ಪಡೆದಿದ್ದು ನಮ್ ತಂದೆ ಹೇಳ್ಕೊಟ್ಟ ಬ್ರಿಡ್ಜರ್ ಸೈಸ್ ಅಂತ ಒಂದು ನ್ಯೂಮಂದು, ಅನಾಥ ಇವಳಿ ನಬ್ಬಳಿ ಜನ್ಮ ರೋತ್ರಿ ವೇದೆಯನ್ನು ತಾಳದೆಯೇ ಮುಳುಗಿದಳು ಹೊಳೆಗೆ ಅಂತ, ಅದನ್ನ ಹಾಡೇ ನಾನು ಆಕಾಶವಾಣಿ ಪ್ರವೇಶ ಮಾಡಿದ್ದು, ನಮ್ ತಂದೆ ಹೇಳ್ಕೊಟ್ಟಿದ್ದು. ಆದ್ರೆ ಅದೊಂದು ಕ್ಷೇತ್ರವಾಗಿ ಪರಿಗಣಿತವಾಗಿರ್ಲಿಲ್ಲ
ಅವಾಗ. ಇನ್ನು ಬಾಲಾವಸ್ಥೆ ಅಂತ ಹೇಳ್ಬೇಕು ಅಲ್ವೇ
ತೀರಾ. ಅಂದ್ರೆ ಅದೊಂದು ಸುಮ್ನೆ ಯಾರು ಹಾಡೋದು, ಸಂಪ್ರದಾಯ ಹಾಡೋ ಮಂದಿ ಇದ್ರಲ್ಲ, ಸಂಪ್ರದಾಯದ ಹಾಡು ಹಾಡ್ಕೊಂಡು ಹೋಗೋದ್ರು. ಈ ಹೊಸ ಒಂದು ಕವನಗಳು ಸಿಕ್ತು, ಓ ಇದನ್ನು ಹಾಡ್ಬೋದು ನೋಡೋಣ ಅಂತ ಹಾಡ್ಕೊಂಡು ಹೋದ್ರು ಅಷ್ಟೇ. ಹಾಡಾಗಿ
ಇದು ಮುಂದೆ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಯಾರಿಗೂ ಅನ್ಸೇ ಇರ್ಲಿಲ್ಲ,
ಪರಿಕಲ್ಪನೆ ಇರ್ಲಿಲ್ಲ. ಇದು ಬೆಳೆಯಕ್ ಶುರು ಮಾಡಿದಾಗ ಮೊಟ್ಟ ಮೊದಲಿಗೆ ಇದು ಈ ಕಡೆ ಆಯ್ತು. ಮುಖ್ಯವಾಗಿ ಇದು ಧ್ವನಿ ಮುದ್ರಣಗೊಂಡದ್ದು, ಆಕಾಶವಾಣಿಯಿಂದ ಹೆಚ್ಚು ಬಿತ್ತರವಾಗ್ತಾ ಇದ್ದದ್ದು ಧಾರವಾಡದ ಕಡೆಯಿಂದ.
ಅಂದ್ರೆ
ಕಾರಣ, ಧಾರವಾಡ ಮುಂಬೈಗೆ ಹತ್ರ, ಆ ಮರಾಠಿ ಸಂಗೀತದ ಒಂದು ಪ್ರಭಾವ ಕನ್ನಡದ ಮೇಲಾಗಿತ್ತು. ಕನ್ನಡದ ಮೇಲಾಗಿ ಮಟ್ಟುಗಳು ಮಾತ್ರ ಮರಾಠಿ ಮಟ್ಟುಗಳೇ,
ಭಾಷೆ ಮಾತ್ರ ಕನ್ನಡ.
ಹೌದು, ಹೇಳೋದಾದ್ರೆ ವಿನವಿತ ಶಬರಿ ರಘುರಾಯ ಅಂತ ಒಂದಿದ್ರೆ ಅದರದ್ದೇ ಅಚ್ಚು, ನುಡಿದಳು ಶಬರಿ ರಘುರಾಮನಿಗೆ ಅಂತ. ಹಾಗೆ ಅಥವಾ ತುಮಬಿನ ಮೋರೆ ಕವನ ಬರಲಿ ಗೋವರ್ಧನ ಗಿರಿದಾರೆ, ಅದು ಒಂದು ಗಿಡ ಗಿಡದಲ್ಲಿ ಹಾರಾಡುವ ಗಿಳಿಯೇ ನುಡಿ ನುಡಿ ಕನ್ನಡವ, ಎಲ್ಲ ಮರಾಠಿ ಮಟ್ಟಿನ ಪಡಿಯಚ್ಚಾಗಿ ಆವಾಗ ಸುಶೀಲ ಟೆಂಬೆ ವಿಜಯ ದೇಸಾಯಿ, ಸೀತಾ ಮುಲ್ಕಿ, ತಾರಾ ಗದಕ್ಕರ ಇಂಥವರೆಲ್ಲ ಹಾಡ್ತಾ ಇದ್ರು. ಅದಕ್ಕೂ ಮೊಟ್ಟ ಮೊದಲು ಕನ್ನಡದ ಒಂದು ಹಾಡು ಆಕಾಶವಾಣಿಯಿಂದ ಪ್ರಸಾರವಾದದ್ದು ಪ್ರಾಯಶಃ ಸೆಪ್ಟೆಂಬರ್ 1 1946 ಮುಂಬೈ ಸ್ಟೇಷನ್ ಇಂದ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕನ್ನಡದ ಹಾಡು
ಮುಂಬೈ, ಓಕೆ,
ಮುಂಬೈ ಸ್ಟೇಷನ್ ಇಂದ. ಅದು ಎನ್ ಕೆ ಕುಲಕರ್ಣಿ ಅವರಲ್ಲಿದ್ರು, ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ಅಲ್ಲಿ ತಾರಾ ಗದಕ್ಕರ ಅನ್ನೋರು ನೋಡೆ ನೋಡೆ ರಮಣಿ ರಜನೀಯ ಅನ್ನೋದು ಮೊಟ್ಟ ಮೊದಲ ಕವನ. ಹಾಗಾಗಿ ಅಲ್ಲಿ ಶುರು ಆದದ್ದೇ ಈ ಹಾಡುಗಳು ಎಲ್ಲಾನು ಮರಾಠಿ ಮಟ್ಟನ್ನ ಪಡೆದು ಮುಂಬೈ ಆಕಾಶವಾಣಿಯಲ್ಲಿ ಅಥವಾ ಧಾರವಾಡದ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇತ್ತು. ಆಮೇಲೆ ಅದನ್ನ HMV ಕಂಪನಿಯಿಂದ ಧ್ವನಿ ಮುದ್ರಿಸ್ತಾ ಇದ್ರು. ನಾನು ತುಂಬಾ ಚಿಕ್ಕವಳಾಗಿದ್ದಾಗ ಇಲ್ಲಿ ಮೈಸೂರು ಆಕಾಶವಾಣಿಯಿಂದ ಅವರ ಧ್ವನಿ ಮುದ್ರಣಗಳೆಲ್ಲ ಪ್ರಸಾರ ಆಗ್ತಾ ಇತ್ತು.
ಸೊ ಅಂದ್ರೆ ಇಲ್ಲಿ ಮುಖ್ಯವಾಗಿ ಆ ಧ್ವನಿ ಮುದ್ರಣ ಆಗಿದ್ದನ್ನ ಆ ಡಿಸ್ಕ್ ಅದನ್ನ ತಂದು ಇಲ್ಲಿ
ಅವರು ಆಕಾಶವಾಣಿಯಲ್ಲಿ ಧಾರವಾಡದಲ್ಲಿ ಹಾಡ್ಬಿಡೋರು. ಆಮೇಲೆ HMV ಕಂಪನಿ
ಅವರು
ಧ್ವನಿ ಮುದ್ರಣ ಮಾಡು ಕಳಿಸೋರು ಆಕಾಶವಾಣಿ ಮೈಸೂರಿನಿಂದ. ಅದು ಅವುಗಳೇ ಪ್ರಸಾರ ಆಗ್ತಾ ಈ ಕಡೆ ಮೈಸೂರು ಕಡೆ ಯಾರು ಮಾಡಿರ್ಲಿಲ್ಲ. ಹಾಗಾಗಿ ಮೊದಲು ಅದ್ ಬಂತು. ನಂತರ ದಿನಗಳಲ್ಲಿ ಕೆಲವು ಸ್ವತಂತ್ರ ಮನೋಭಾವದ ಈ ಗಾಯಕರು PR ಭಾಗವತ್ತು, ಆಮೇಲೆ ಭೀಮಸೇನ್ ಜೋಶಿ ಇವರುಗಳೆಲ್ಲ, ಆಮೇಲೆ ಜಯವಂತಿ ಹಿರೇಬೆಟ್ಟು, ಇಂಥ ಒಂಥರ ಸ್ವಂತಿಕೆ ಆಧಾರದ ಮೇಲೆ ರಾಗ ಸಂಯೋಜನೆ. ಅವಾಗ ಮರಾಠಿಯ ಮಟ್ಟು ಅದನ್ನ ಅಚ್ಚು ಪಡಿಯಚ್ಚಾಗೋದ್ ಬಿಟ್ಟು ಸ್ವತಂತ್ರವಾಗಿ ರೂಪುಗೊಳ್ಳಲು ಶುರುವಾಯ್ತು ಕವನಗಳು. ಅದಕ್ಕೆ ರಾಗ ಸಂಯೋಜನೆ. ಈ ಕಡೆ ಅಂತೂ ಕಾಳಿಂಗರಾಯರು
ಹೌದು
49 ಅವರಂತೂ ಸ್ವತಂತ್ರವಾಗಿ. ಮೈಸೂರು ಕಡೆಯವರು ಯಾರೂ ಒಂದು ಯಾವುದರ ಪಡಿ ಹೆಚ್ಚಾಗಿತ್ತು ಒಂದು ಹಾಡ್ಲಿಲ್ಲ, ಎಲ್ಲ ಸ್ವತಂತ್ರ ಮನೋಭಾವದ ಹಾಡೇ ಇತ್ತು. ಯಾರು ಇನ್ನೊಂದು ಹಾಡನ್ನ ಕಾಪಿ ಮಾಡ್ಲಿಲ್ಲ. ಅಲ್ಲಿ ಧಾರವಾಡದ ಕಡೆ ಹೆಂಗಿತ್ತು ಪ್ರಾಯಶಃ ಅದು ಮರಾಠಿಯ
ಪ್ರಭಾವ ತುಂಬಾ ಜಾಸ್ತಿ ಇತ್ತು.
ಇದೊಂದು ಹೊಸ ಪ್ರಕಾರ ಆಯ್ತಲ್ಲ, ಓ ಇದಕ್ಕೂ ಬೇರೆ ತರ ರಾಗ ಹಾಕ್ಬೋದು ಅನ್ನೋ ಪರಿಕಲ್ಪನೆ ಇದ್ದಿರ್ಲಿಲ್ಲ ಪ್ರಾಯಶಃ. ಹಾಗಾಗಿ ಯಾವ್ದೋ ಒಂದು ನಮ್ಗೆ ಮಟ್ಟ ಸಿಕ್ಬಿಡ್ತು, ಅದಕ್ಕೆ ಈ ಸಾಹಿತ್ಯ ಜೋಡಿಸ್ಬೋದು ಅನ್ಸ್ತು, ಹಾಗೆ ಹಾಡ್ಬಿಟ್ರು ಅನ್ಸ್ತು.
ಅದೇ ಸ್ವತಂತ್ರವಾಗಿ ಅದೇ ನೀವು ಹೇಳಿದಾಗೆ ಆ ಮನೋಭಾವ ಬೆಳೆಸ್ಕೊಳ್ಳೋ ಇದರಲ್ಲಿ ಅದು ಆಗತ್ತೆ ಹೊರತು ಇಲ್ಲ ಅಂತಂದ್ರೆ ಅದೇ ಪ್ರಭಾವದಲ್ಲಿದ್ದಾಗ ಅದೇ ಗುಂಗಿರುತ್ತೆ, ಆ ಗುಂಗಿನಲ್ಲಿ ಹಂಗೇನೆ ಅದು ಮುಂದುವರೆದು ಬಿಡುತ್ತೆ ಇಲ್ಲ ಅಂತಂದ್ರೆ.
ಹೌದು, ಹಾಗಾಗೋಯ್ತು. ಸೊ ಆಮೇಲೆ ಬೆಳೀತಾ ಬಂತು.
ನೀವು ಆಕಾಶವಾಣಿ ಸೇರಿದ್ದೆ ಯಾವಾಗ? ಹಾಗಾದ್ರೆ
ನಾನು ಗಾಯಕಿಯಾಗಿ ಹಾಡ್ಲಿಕ್ಕೆ ಶುರು ಮಾಡಿದ್ದು 50th ಐ ವಾಸ್ 16 ಆಗ.
ಓಕೆ, ಬಹಳ ಎಳೆ ವಯಸ್ಸಿನಲ್ಲೇ ಸೇರಿದ್ದೀರಿ.
ಹೌದು ಹೌದು, ಅದೇ ವಯಸ್ಸು. ಅದೇನಾಗಿತ್ತು ಅಂದ್ರೆ ಆಗ ಮೈಸೂರು ಆಕಾಶವಾಣಿ ಏನ್ ಮಾಡ್ತು ಅಂದ್ರೆ ಪ್ರತಿಭಾ ಅನ್ವೇಷಣೆ ಅಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಮೈಸೂರಿನ ಎಲ್ಲ ಪ್ರೌಢಶಾಲೆಗಳಿಗೆ ಪತ್ರ ಕಳಿಸಿತ್ತು, ಅಲ್ಲಿ ಬಂದು ಆಕಾಶವಾಣಿಯಲ್ಲಿ ಹಾಡಿ ಅಂತ. ಸರಿ, ಎಲ್ಲ ಮೈಸೂರಿನ ಹೈಸ್ಕೂಲಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲ ಭಾಗವಹಿಸಕ್ ಬಂದಿದ್ವಿ. ನಾನು ಹಾಗೋಗಿದ್ದೆ, ನಮ್ಮ ಶಾಲೆಯಿಂದನೂ 4 ಮಕ್ಕಳು ಹೋಗಿದ್ವಿ. ಅದು ಹೇಳಿದ್ನಲ್ಲ, ನನಗೆ ಭಾವಗೀತೆ ಅನ್ನೋದು ಈ ತರ ನಾನು ಈಗೆಲ್ಲ ಮುಂದೆ ಎಲ್ಲ ಹಾಡದ್ನಲ್ಲ ಆ ತರದ್ ಗೊತ್ತಿರ್ಲಿಲ್ಲ. ನಮ್ ತಂದೆ ಹಾಡ್ತಾ ಇದ್ದಿದ್ದು ಅದು BMC ಅವ್ರದ್ದು, ಅದು ಭಾವಗೀತೆನೆ ಅಂತ ಇಂಗ್ಲಿಷ್ ಕವಿತೆಗಳೇ ಮೊಟ್ಟ ಮೊದಲು ಬಂದದ್ದು. ಅದರ ಹಾಡುಗಳನ್ನ ಹಾಡ್ತಾ ಇದ್ನಲ್ಲ, ನಾನು ಅದರದೇ ಒಂದು ಹಾಡು ಹಾಡಿದೆ. ಅಲ್ಲಿ AV ಕೃಷ್ಣಮಾಚಾರ್ ಅಂತ ಒಬ್ರು ವಯಲಿನಿಸ್ಟ್ ಕೆಲಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ. ಆ ಒಂದು ಪ್ರತಿಭಾ ಅನ್ವೇಷಣೆಯ ಸಂದರ್ಭದಲ್ಲಿ ನಾನು ಆಯ್ಕೆ ಆಗಿದ್ದೆ. ಆಯ್ಕೆ ಆದ್ಮೇಲೆ ಇದಕ್ಕಿದ್ದಂಗೆ ಒಂದು ಕಾಂಟ್ರಾಕ್ಟ್ ಬಂದ್ಬಿಡ್ತು ನಾನು ಹೋದ ಒಂದು ತಿಂಗಳ ಮೇಲೆ. ಕಾರ್ಯಕಾರಣ ಸಂಬಂಧ ಅನ್ಬೋದು, ನಾನು ಕ್ರೈಸ್ತಿಕಿಂಗ್ ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ದಾಗ ರೇಡಿಯೋ ಕಡ್ಡಾಯವಾಗಿ ಮಕ್ಕಳು ಕೇಳಬೇಕಾಗಿತ್ತು ಹೈಸ್ಕೂಲ್ ಇದ್ದಾಗ.
ಅಂದ್ರೆ ಕಾರ್ಯಕ್ರಮ ಯಾವ ತರ ಕಾರ್ಯಕ್ರಮ ಕೇಳಬೇಕು?
ಎಲ್ಲ ಮಕ್ಕಳಿಗೋಸ್ಕರ ಒಂದು ನಾಟಕ ಹಾಕೋರು, ಕವನ ಪ್ರಸಾರ ಮಾಡೋರು, ಆಮೇಲೆ ವಿಷಯ ಯಾವ್ದಾದ್ರು ಸಂವಾದ ಮಾಡೋರು, ಆಮೇಲೆ ನಮಗೆ ಇದ್ದ ಟೆಕ್ಸ್ಟ್ ಗಳದ್ದು ವಿಷಯ ಅದರ ಬಗ್ಗೆ ಡಿಸ್ಕಷನ್ ಎಲ್ಲ ಇರೋದು. ನಾವು ಶಾಲೆ ಕಾರ್ಯಕ್ರಮನ ಕಡ್ಡಾಯವಾಗಿ ಕೇಳಬೇಕಾಗ್ತಾ ಇತ್ತು. ನಮ್ಮನ್ನ ಕರ್ಕೊಂಡು ಕೂರ್ಸೋರು ನಾವು ರೇಡಿಯೋಲ್ ಕೇಳ್ತಾ ಇದ್ವು. ಒಂದಿನ ಏನಾಯ್ತು ಅಂದ್ರೆ ಕುವೆಂಪು ಅವರ ಜಯ 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 ವಿಜಯ ವಿಭವ ಹೇ ವೈಜಯಂತಿ, ಮತ್ತೆ ಇನ್ನೊಂದು ಧರಣೇಂದ್ರಯ್ಯನವರು ಬರೆದ ಒಂದು ಪುಣ್ಯಭೂಮಿ ಅನ್ನುವ ಅದು ನಮ್ಗೆ ಟೆಕ್ಸ್ಟ್ ಇತ್ತು. ಅದರದ್ದೇ ಒಂದು ಹಾಡು ಪುಣ್ಯಭೂಮಿ ಭಾರತಿ ಜನ್ಮಭೂಮಿ ಭಾರತಿ ಅನ್ನೋ ಎರಡು ಕವನಗಳು ಪ್ರಸಾರ ಆಯ್ತು. ಅದು ಕೇಳ್ಬಿಟ್ಟು ನನ್ಗೆ ರೋಮಾಂಚಿತಳಾಗ್ಬಿಟ್ಟೆ. ಯಾಕೆಂದ್ರೆ ಮೊದಲಿಗೆ ಬರ್ಬಹುದಾದ್ರೆ ನಾನು ಬೆಳೆದಿದ್ದೇ ಸಂಗೀತದ ಒಂದು ವಾತಾವರಣದಲ್ಲಿ. ನನ್ನ ತಾಯಿ ಹಾರ್ಮೋನಿಯಂ ನುಡಿಸಿಕೊಂಡು ದಿನಾ ಹಾಡೋರು. ಅವರು ಕೊಟ್ಟೂರಪ್ಪನವರು, ನಾಟಕದ ಕೊಟ್ಟೂರಪ್ಪನವರ ಶಿಷ್ಯ. ನನ್ನ ತಂದೆ ಗಮಕ ಹಾಡ್ತಾ ಇದ್ರು, ಈ ಇಂಗ್ಲಿಷ್ ಗೀತೆಗಳ ಹಾಡುಗಳು, ಆಮೇಲೆ ಅಲ್ಲೇ ಅಶ್ವತ್ಥಾಮನ್ ನಾಟಕದ ಹಾಡುಗಳು ಎಲ್ಲ ಹಾಡ್ತಾ ಇದ್ರು. ಮನೆಯಲ್ಲಿ ಸದಾ ಸಂಗೀತ ಇರ್ತಾ ಇತ್ತು. ನನ್ನ ಅಣ್ಣ ತಮ್ಮ ಎಲ್ರಿಗೂ ಸಂಗೀತದ ಬಗ್ಗೆ ಒಲವಿತ್ತು. ಹಾಗಾಗಿ ಆ ಒಂದು ಪರಿಸರದಲ್ಲಿ ಬೆಳೆದಿದ್ರಿಂದ ನನಗೆ ಸಂಗೀತದ ಒಂದು ಹುಚ್ಚು ಅಂಟ್ಕೊಂಡಿತ್ತು.
ಆಶ್ಚರ್ಯ ಇಲ್ಲ,
ಅದನ್ನ ಹೇಳಿ ನಾನು ಎ ಕ್ಲಾಸ್ ಅದನ್ನು ಹೇಳ್ತೀನಿ. ಎ ಕ್ಲಾಸ್ ಓದ್ತಾ ಇದ್ದಾಗ ಏನಂದ್ರೆ, ಶಾಲೆಗೆ ಹೋದ್ರೆ ಎಲ್ಲ ತರ ಭಾಷೆಯ ಹೆಣ್ಮಕ್ಳು ನನ್ನ ಜೊತೆಗೆ ಇರೋರಲ್ಲ. ತಮಿಳು ಹಾಡೋಳು ಒಂದ್ ಮಗು, ಇನ್ನೊಂದ್ ಮಗು ತೆಲುಗು, ಇನ್ನೊಬ್ಳು ಮರಾಠಿ, ಹಿಂದಿ. ನನ್ಗೆ ಎಲ್ಲಾ ಕಲಿಬೇಕು ಅನ್ನೋ ಆಸೆ. ಕೇಳ್ತಾ ಇದ್ದೆ ಮಕ್ಕಳನ್ನೆಲ್ಲ, ನೀ ಹೇಳ್ಕೊಡು 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 ಅಂತ. ನಾವೆಲ್ಲ ಚಿಕ್ಕ ಮಕ್ಳಲ್ವಾ, 5 ವರ್ಷ 6 ತಿಂಗಳು ಆ ತರ. ಮಕ್ಕಳೆಲ್ಲ ಕೇಳೋರು, ನಿಮ್ಮನೆ ಬೆಲ್ಲ ಬರ್ತಲ್ಲ, ನಂಗೆ ತಂದ್ಕೊಡು, ನಂಗೆ ತಂದ್ಕೊಟ್ರೆ ನಿಮ್ಗೆ ಹೇಳ್ಕೊಡ್ತೀನಿ ಅಂತ. ಮಕ್ಕಳ ಮನಸ್ಸು ನೋಡಿ, ನಿಷ್ಕಲ್ಮಶವಾದ ಆ ತರ ಬೈಕೆ. ನಾನು ಮನೆಯಲ್ಲಿ ಕದ್ದು ಮುಚ್ಚಿ ಬೆಲ್ಲ ತಗೊಂಡೋಗಿ ಆ ಮಕ್ಕಳ ಕೊಟ್ಟು
ಅವರಿಂದ ಕಲ್ತ್ಕೊತಾ
ಇದ್ದೆ. ತಮಿಳು, ತೆಲುಗು, ಮರಾಠಿ, ಹಿಂದಿ ಎಲ್ಲ ನಾನು ಮೊದಲನೇ ಕ್ಲಾಸಲ್ಲಿ ಇದ್ದಾಗಲೇ ಅಷ್ಟು ಹಾಡ್ತಾ ಇದ್ದೆ. ಕನ್ನಡ ಅಂತೂ ಹೇಳಬೇಕಿಲ್ಲ ಮನೆಯಲ್ಲಿ. ಸೊ ಹೀಗಿತ್ತಲ್ಲ, ಆ ಶಾಲೆನಲ್ಲಿ ಹೈಸ್ಕೂಲ್ ಅಲ್ಲ ಎರಡು ಹಾಡು ಕೇಳಿದಾಗ ಒಂಥರ ಮೈ ಮರೆಯೋ ಹಾಗಾಯ್ತು. ಅಲ್ಲಿ ಕೊನೆಯಲ್ಲಿ ಹೇಳಿದ್ರು, ಎ ವಿ ಕೃಷ್ಣಮಾಚಾರ್ ಸಂಗೀತ ನಿರ್ದೇಶಕರು, ನಾನು ಇವ್ರ ಹತ್ರ ಕಲಿಬೇಕಲ್ಲ ಅನ್ಸ್ಬಿಡ್ತು, ಏನಾದ್ರು ಮಾಡಿ ಕಲಿಬೇಕು ಅಂತ. ಅವ್ರ ಹೆಂಗ್ ಹುಡುಕೋದು ಹುಡುಕೋದು ಅಂತ ಒದ್ದಾಡ್ತಾ ಇದ್ದ ಸಮಯದಲ್ಲಿ ನನ್ನ ಗೆಳತಿಯರನ್ನೆಲ್ಲ, ಕ್ಲಾಸ್ಮೇಟ್ಸ್ನೆಲ್ಲ ಕೇಳಿದಾಗ ಒಂದು ಹೆಣ್ಮಗಳು ಪ್ರಭಾವತಿ ಅಂತ ಅವ್ಳು ಹೇಳಲು, ಏನೇ ನೀನು ಹಾಡು ಕಲಿಬೇಕಾ, ಇವನ್ ಹತ್ರ ಕಲಿಬೇಕಾ, ಇವನ್ ನಮ್ ಕಿಟ್ಟಿ ಕಣೆ ಅಂದ್ಲು. ಆಶ್ಚರ್ಯ, ಯಾರು ಅಂದೆ. ಅವಳು ಆ ಹೇಳಿದ ಹುಡುಗಿ ಅನಂತ ಕೃಷ್ಣ ಶರ್ಮರ ಮಗಳು. ಅವ್ರ ಹತ್ರ ಇವ್ರು ಎ ವಿ ಕೃಷ್ಣಮಾಚಾರ್ ಪಿಟೀಲ್ ಕಲಿತಾ ಇದ್ದಿದ್ದು. ಹಾಗಾಗಿ ನಾ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋದ್ಲು. ಅವ್ರನ್ನ ಕೇಳಿದೆ, ನನಗೆ ಭಾವಗೀತೆಗಳು ಹೇಳ್ಕೊಡ್ತೀರಾ ಅಂತ. ನಂಗೆ ಈ ತರ ಗೊತ್ತಿರ್ಲಿಲ್ವಲ್ಲ, ಹಿಂಗೆ ಹಾಡ್ಬೋದು ಈ ಹಾಡುಗಳೆಲ್ಲ ಅಂತ. ಬನ್ನಿ ಹೇಳ್ಕೊಡ್ತೀನಿ ಅಂದ್ರು. ಆವಾಗ ಪ್ರತಿಭಾನ್ವೇಷಣಲ್ಲಿ ನಾನು ಆಯ್ಕೆ ಆಗಿದ್ದೆ, ಇವ್ರು ಹೇಳ್ಕೊಡ್ತೀನಿ ಅಂದ್ರು. ಅದಕ್ಕೆ ತಕ್ಕ ಕಾಂಟ್ರಾಕ್ಟ್ ಬಂದ್ಬಿಡ್ತು. ಅದು ಅದೃಷ್ಟ, ಕಾರ್ಯಕಾರಣ ಸಂಬಂಧ. ಹಂಗಾಗಿ ನಾನು ಆಕಾಶವಾಣಿಯಲ್ಲಿ ಮೊಟ್ಟ ಮೊದಲು August 14, 1950 ಒಂದು ಜನಪದ ಗೀತೆ ಜನಪದ ಕಾರ್ಯಕ್ರಮದಲ್ಲಿ ನಂಗೆ ಅವಕಾಶ ಕೊಟ್ರು. ಗೌರಿ ತವರಿಗೆ ಹೋದದ್ದು ಅಂತ ನಾನು ಹಾಡಿದೆ. ಅಲ್ಲಿಂದ ಮುಂದಕ್ಕೆ ಆಕಾಶವಾಣಿ ನನ್ನ ಸಂಬಂಧ ಒಂದು ಅವಿನಾಭಾವವಾಗಿ ಬೆಳ್ಕೊಂಡ್ರು.
ಅಂದ್ರೆ ನೀವು ಹಾಗಾದ್ರೆ ಬಹಳ ವರ್ಷ ನೀವು ಕೆಲಸ ಮಾಡಿದ್ದೀರಿ ಆಕಾಶವಾಣಿಯಲ್ಲಿ ಹಾಗಾದ್ರೆ?
ಇಲ್ಲ, ಕೆಲಸ ಮಾಡಿದ್ದಲ್ಲ, ಇದು ಕ್ಯಾಜುವಲ್.
ಅಲ್ಲ, ಕ್ಯಾಜುವಲ್ ಅಂತಂದ್ರೆ ಸಂಗೀತದ ಒಂದು ಸಂಬಂಧ.
ಹೌದು ಹೌದು,
ಇದೊಂದು ಚರಿತ್ರೆ ಅಂಶ ಇದು. ಮೈಸೂರಿನಲ್ಲಿ ಮುಂಚೆ ಆಕಾಶವಾಣಿ ಇತ್ತಲ್ವಾ?
ಇತ್ತು.
ಅದನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ಬಿಟ್ರ ಆಮೇಲೆ ಅಲ್ವೇ?
ಅದು 55ನೇ ಇಸ್ವಿ October 2 ಶಿಫ್ಟ್ ಆಯ್ತು.
ಸೊ ಆವಾಗ ನೀವು ಮೈಸೂರಿಂದ ಬೆಂಗಳೂರಿಗೆ ಬಂದ್ರೆ ಅಥವಾ
ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ? ಇನ್ನೊಂದೇನೆಂದ್ರೆ ಆಗ ಮುಖ್ಯವಾಗಿ ಹಾಡ್ತಾ ಇದ್ದವರೇ ನಾನು, ಕಳಿಂದ ರಾವ್. ಅದಕ್ಕೆ ಮುಂಚೆ ಇನ್ನೊಂದೇನು ಅಂತಂದ್ರೆ ಆಕಾಶವಾಣಿಯಲ್ಲಿ ಇನ್ನೊಬ್ಳಿದ್ಲು ಹೆಣ್ಮಗಳು ನನಗಿಂತ ಮುಂಚೆ, ಶಮಂತ ಕಮಣಿ ನರೇಂದ್ರನ್ ಅಂತ ಡಾಕ್ಟರ್ ಅವಳೀಗ, ಅವಳು ಹಾಡ್ತಾ ಇದ್ಲು ತಾನೇ ಸ್ವಂತ ರಾಗ ಸಂಯೋಜನೆ ಮಾಡ್ಕೊಂಡು. ಆದ್ರೆ ಅವಳು ಹೆಚ್ಚು ಮುಂದುವರ್ಸ್ಕೊಳ್ಳಿಲ್ಲ, ಯಾಕೆಂದ್ರೆ ಡಾಕ್ಟರ್ ಅದ್ಲು ಮತ್ತೆ ಇಂಗ್ಲೆಂಡ್ ಹೊಟ್ಟೋದ್ಲು. ಹಾಗಾಗಿ ಆ ಕ್ಷೇತ್ರದಲ್ಲಿ ಅವ್ಳು ಬೆಳಿಲಿಕ್ಕೆ ಅದನ್ನೇ ಒಂದು ಕೈಂಕರ್ಯವಾಗಿ ತಗೊಳ್ಲಿಕ್ಕಾಗ್ಲಿಲ್ಲ ಡಾಕ್ಟರ್ ಅದ್ರಿಂದ. ಈ ದೃಷ್ಟಿಯಿಂದ ಶಮಂತ ಕಮಣಿ ಮೊದಲು, ನನಗಿಂತ ಮೊದಲು ಹಾಡಿದವಳು. ಅವಳನ್ನು ಎ ವಿ ಕೃಷ್ಣಮಾಚಾರ್ ಅಂದ್ರೆ ಪದ್ಮಚರಣ್ ಅಂತ ಅವರ ಕಾವ್ಯನಾಮ, ಕವನಗಳು ಬರೆದಿದ್ರಿಂದ.
ಓ, ಯಾರು ಕೃಷ್ಣಮಾಚಾರ್ ಅವರ ಕಾವ್ಯನಾಮ ಪದ್ಮಚರಣ್?
ಪದ್ಮಚರಣ್ ಅಂದ್ರೆ ಇಬ್ರು ಒಂದೇ. ವಯಲಿನಿಸ್ಟ್ ಆಗಿ ಎ ವಿ ಕೃಷ್ಣಮಾಚಾರ್ ಅಂತ, ಇದು ಸುಗಮ ಸಂಗೀತದ ಕ್ಷೇತ್ರದಲ್ಲಿ ಪದ್ಮಚರಣ್.
ಇವರು ಎಚ್ ಕೆ ನಾರಾಯಣ ಅವರು ಬಂದಿದ್ದ ಆಮೇಲೆ.
ಅವರು ಮೈಸೂರು ಆಕಾಶವಾಣಿಯಲ್ಲಿ ಕಾಪಿ ರೈಟರ್ ಆಗಿದ್ರು, ಎಲ್ಲಾನು ಕಾಪಿ ಮಾಡ್ಕೊಡೋರು ಸಾಹಿತ್ಯನೆಲ್ಲ ಬರೋರಿಗೆಲ್ಲ. ಅವರು ನಂತರ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಪದ್ಮಚರಣ್ನಿಂದ ಸಾಕಷ್ಟು ಭಾವಗೀತೆಗಳನ್ನು ಕಲ್ತಿದ್ದಾರೆ ಅವರು. ನಾನು ನಾರಾಯಣ ಕೂಡ ತುಂಬಾ ಹಾಡಿದೆ ಒಟ್ಟಿಗೆ, ಅದು ಪದ್ಮಚರಣ್ ಡೈರೆಕ್ಷನ್ ಅಲ್ಲಿ. ನಾನು ಕಾಳಿಂಗ್ರಾವ್ ಕೂಡ ಪದ್ಮಚರಣ್ ಡೈರೆಕ್ಷನ್ ಅಲ್ಲಿ ಸಾಕಷ್ಟು ಹಾಡಿದ್ದೀವಿ. ಬೆಂಗಳೂರಿಗೆ ಆಕಾಶವಾಣಿ ಹೋದ್ಮೇಲೆ ಏನಾಯ್ತು ಅಂದ್ರೆ, ನಾನು ಕಾಳಿಂಗ್ರಾವೇ ಪ್ರಮುಖವಾಗಿ ಹಾಡ್ತಾ ಇದ್ದಿದ್ರಿಂದ ಎಲ್ಲ ಮುಖ್ಯ ಕಾರ್ಯಕ್ರಮಗಳಲ್ಲೂ ನಮ್ಮಿಬ್ಬರಿಗೆ ಅವಕಾಶ. ಇನ್ನೊಂದೇನಾಯ್ತು ಅಂದ್ರೆ, 52-53ನೇ ಇಸ್ವಿಗೆ ಆಡಿಷನ್ ಅಂತ ಬಂತು. ಧ್ವನಿ ಪರೀಕ್ಷೆ ಅಲ್ಲಿವರೆಗೆ ಇರ್ಲಿಲ್ಲ, ಯಾವ ಕ್ಷೇತ್ರಕ್ಕೂ ಇರ್ಲಿಲ್ಲ. ಅಂದ್ರೆ ಶಾಸ್ತ್ರೀಯ ಸಂಗೀತ, ವಾದ್ಯ ಸಂಗೀತ, ಗಮಕ ವಾಚನ, ಜನಪದ ಸಂಗೀತ, ಆಮೇಲೆ ಈ ಭಾವಗೀತೆನು ಸೇರ್ತಲ್ಲ, ಇದ್ ಯಾವುದಕ್ಕೂ 52 53 ಅನ್ಸುತ್ತೆ, ಅಲ್ಲಿವರೆಗೂ ಧ್ವನಿ ಪರೀಕ್ಷೆ ಇರ್ಲಿಲ್ಲ. ಆಮೇಲೆ ಧ್ವನಿ ಪರೀಕ್ಷೆ ಅನ್ನೋದನ್ನ ಕಡ್ಡಾಯ ಮಾಡಿದ್ರು, ಇಂತಿಷ್ಟು ಇರ್ಬೇಕು, ಇಲ್ಲಿ ಹಿಂಗೆ ಅವ್ರಿಗೆ ಇಷ್ಟು ಹಾಡುಗಳು ಬಂದಿರ್ಬೇಕು, ಆ ಪಟ್ಟಿ ಕಳಿಸ್ಬೇಕು, ಆ ಪಟ್ಟಿಲಿ ಯಾವ ಹಾಡು ಕೇಳಿದ್ರು ಹೇಳ್ಬೇಕು, ಅವರು ಶ್ರುತಿ ಶುದ್ಧವಾಗಿ ರಾಗಬದ್ಧವಾಗಿ ತಾಳಬದ್ಧವಾಗಿ ಅಂದ್ರೆ ಲಯಬದ್ಧವಾಗಿ ಹಾಡ್ತಕ್ಕದ್ದು ಅಂತವ್ರನ್ನ ಮಾತ್ರ ಉತ್ತೀರ್ಣ ಮಾಡ್ತೀವಿ ಅಂತ ಆವಾಗ ಶುರು ಆಯ್ತು.
ನಿಮ್ಗೇನಾದ್ರು ಆವಾಗ ಪರೀಕ್ಷೆ ತರ ಏನಾದ್ರು ಮಾಡಿದ್ರ ಅಥವಾ ಏನಿಲ್ಲ?
ನನಗೆ ಕಾಳಿಂಗರಾವ್ ಇಬ್ಬರಿಗೆ ಮಾತ್ರ ಎಕ್ಸೆಂಪ್ಷನ್
ಮುಂಚಿಂದ ಮಾಡ್ತಾ ಇದ್ರಿ ಅಂತ.
ನಮ್ಮಿಬ್ರಿಗು ಇಲ್ಲ, ಅದು ಪ್ರಾಯಶಃ ನಾವಿಬ್ರು ಒಂಥರ ಟಾಪ್ ಗ್ರೇಡ್ ಸಿಂಗರ್ಸ್ ಅಂತ. ಅಷ್ಟೊತ್ತಿಗಾಗ್ಲೇ ಕೆಲವರೆಲ್ಲ ಬಂದಿದ್ರು, ಎಂ ಬಿ ಮಾಲತಿ ಹಾಡ್ತಾ ಇದ್ಲು, ಆಮೇಲೆ ಸಿ ಕೆ ತಾರ, ಟಿ ರುಕ್ಮಿಣಿ, ಎನ್ ಎಸ್ ರಾಮನ್ ಇವರೆಲ್ಲ ಹಾಡ್ತಾ ಇದ್ರು, ಅವ್ರಿಗೆಲ್ಲರಿಗೂ ಆಡಿಷನ್ ಆಯ್ತು.
ಸೊ ನೀವು ಅಲ್ಲಿಂದ ಹಾಗೆ ಮುಂದುವರೆದ್ರಿ ಇದರಲ್ಲಿ. ಅದ್ರ ಜೊತೆಗೆ ಇವಾಗ ನಿಮ್ಗೇನಾದ್ರು ಅನ್ಸತ್ತ, ನೀವು ಆಕಾಶವಾಣಿಯಲ್ಲಿ ನೀವು ಕೆಲಸ ಮಾಡದೆ ಹೋಗಿದ್ದಿದ್ರೆ, ಅಂದ್ರೆ ಕೆಲಸ ಅಂತಂದ್ರೆ ಹಾಡದೆ ಹೋಗಿದ್ದಿದ್ರೆ, ನಿಮ್ಗೆ ಹೊರಗಡೆ ಕ್ಷೇತ್ರದಲ್ಲೇನೆ ಜಾಸ್ತಿ
ಅವಕಾಶ
ಸಿಗ್ತಾ ಇತ್ತ ಅಂತ?
ನನ್ನನ್ನ ಕಾಳಿಂಗರಾಯನ್ನ ಪ್ರಾಯಶಃ ಜನತೆಗೆ ಮುಟ್ಟಿದ್ದೆ ಆಕಾಶವಾಣಿ. ಯಾಕೆಂದ್ರೆ ಒಂದು ತಿಂಗಳಿಗೆ ಒಂದು 3 ಅವಕಾಶಗಳು ಸಿಗ್ಬಹುದು ಅಂದ್ರೆ, ಜನತೆ ಕೇಳಿ ಕೇಳಿ ನಮ್ಮ ಹಾಡುಗಳನ್ನ, ಓ ಇವ್ರು ಯಾರೋ ಇಷ್ಟು ಚೆನ್ನಾಗಿ ಹಾಡ್ತಾರಲ್ಲ, ನಮ್ಮ ಸಂಸ್ಥೆ ಕರೆಸ್ಬೇಕು, ನಮ್ಮ ಸಂಸ್ಥೆ ಕರೆಸ್ಬೇಕು ಅಂತ ಆ ಮೂಲಕ ನಮ್ಮನ್ನ ಕರ್ಸ್ಕೊತಾ ಇದ್ರು. ರೇಡಿಯೋಲಿ ಕೇಳ್ತಾ ಇದ್ರಲ್ಲ
ಹಾಡುಗಳನ್ನ, ಇದು ಸಿಕ್ಕ ಹಾಗೆ, ಅದು ಪ್ರಮೋಷನ್ ಸಿಕ್ಕ ಹಾಗೆ ನಿಮಗೆ.
ಹೌದೌದು, ಮಾಧ್ಯಮಗಳು ಒಂದು ಬೆಳವಣಿಗೆಗೆ, ಯಾವುದೇ ವ್ಯಕ್ತಿಯ ಬೆಳವಣಿಗೆಗಳು ಮಾಧ್ಯಮಗಳು ಬಹಳ ಬಹಳ ಸಹಕಾರಿ.
ಹೌದು, ನಿಜ, ಅದು ನಿಜ.
ಯಾವ ಸ್ವರೂಪದ್ದೇ ಇರ್ಬೋದು, ಈಗ ದೂರದರ್ಶನ ಇರ್ಬೋದು, ಪತ್ರಿಕೆಗಳಿರ್ಬೋದು, ಆಕಾಶವಾಣಿ ಇರ್ಬೋದು, CD ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು, ಮಾಧ್ಯಮಗಳು ನಮ್ಮನ್ನ ಜನತೆಗೆ ಸುಲಭವಾಗಿ ಮುಟ್ಟಿಸುತ್ತೆ.
ಅದು ನಿಜ.
ಹಾಗಾಗಿ ನಾನು ಎಂದೆಂದೂ ಆಕಾಶವಾಣಿ ಕೃತಜ್ಞಳಾಗಿದ್ದೇನೆ.
ಸೊ ಅಂದ್ರೆ ನೀವು ಕೊನೆವರೆಗೂ, ಅಂದ್ರೆ ನೀವು ರಿಟೈರ್ ಆಗೋವರೆಗೂ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದಿರಲ್ವಾ? ಕೆಲಸ ಅಂತಂದ್ರೆ
ನಾನು ಆಕಾಶವಾಣಿಯಲ್ಲಿ ಕೆಲಸಕ್ಕೆ ಅಂತ ಸೇರಿದ್ದು ಸ್ಟಾಫ್ ಆಗಿ ತುಂಬಾ ತಡವಾಗಿ 76 50 ಕ್ಯಾಶುವಲ್ ಆಗಿ ಹಾಡ್ತಾ ಇದ್ದೆ. 76 ಆಕಾಶವಾಣಿಯ ಸ್ಟಾಫ್ ಆರ್ಟಿಸ್ಟ್ ಆಗಿ ಸೇರ್ಕೊಂಡಿದ್ದೆ, ಸಂಗೀತ ಸಂಯೋಜಕಿ ಅಂತ.
ಸೊ ಅಂದ್ರೆ ನಿಮಗೆ ಸ್ವಾತಂತ್ರ್ಯ ಇತ್ತ, ನೀವು ಅಲ್ಲಿ ಹಾಡ್ತಾ ಇದ್ರಿ ನಿಜ ಆಕಾಶವಾಣಿನಲ್ಲಿ, ಆದ್ರೆ ಹೊರಗಡೆ ಹಾಡ್ಲಿಕ್ಕೂ ನಿಮಗೆ ಸ್ವಾತಂತ್ರ್ಯ
ಅಂದ್ರೆ ಹಾಡ್ಬೋದಾಗಿತ್ತು. ಮೊದ್ಲು ಪರ್ಮಿಷನ್ ತಗೋಬೇಕು, ಇಂತಿಷ್ಟೇ ಹೋಗ್ಬೇಕು ಕಾರ್ಯಕ್ರಮಕ್ಕೆ ಅನ್ನೋ ಒಂದು ನಿಯಮ. ಆದ್ರೆ ನಾನು ನಿಜ ಹೇಳ್ಬೇಕಾರೆ ಅಷ್ಟಕ್ ಮುಂಚೆನೆ ಬಹಳಷ್ಟು ಹಾಡ್ಬಿಟ್ಟಿದ್ದೀನಲ್ಲ, ಆದ್ರಿಂದ ಹೆಸರು ಮಾಡ್ಬಿಟ್ಟಿದ್ದೆ ನಾನು. 50 ಅಂದ್ರೆ 26 ವರ್ಷ ನಾನು ಹೊರಗಡೆನೆ ಹಾಡಿದ್ದೀನಿ ಅಲ್ವಾ. ಅದರಿಂದ
ಸೊ ಆಮೇಲೆ ನಿಮಗೆ ಈ ಇದು ಸಂಯೋಜಕಿಯಾಗಿ ನೀವು ಇದಾದ್ಮೇಲೆ ಒಂದಷ್ಟು ಆಲ್ಬಮ್ಗಳು ಕೂಡ ಹೊರಗೆ ತಂದ್ರೆ ಅಲ್ವೇ?
ಹೌದು, ತಂದೆ. ಅದು ಸಂಯೋಜಕಿ ಆಗಿದ್ದು ನನಗೇನು, ಅದು ಅಲ್ಲೂ ಕೂಡ ನಾನು ಆಕಾಶವಾಣಿ ಬಗ್ಗೆ ಹೇಳ್ಬಹುದು. ಆದ್ರೆ ಅಲ್ಲಿ ವಾದ್ಯಗಳ ಬಳಕೆಗೆ ಯಾವ್ದನ್ನ ಯಾವ ತರ ಬಳಸ್ಬೋದು, ಯಾವ ಹಾಡಿಗೆ ಯಾವ ವಾದ್ಯ ಹಾಕ್ಬೋದು, ಆಮೇಲೆ ನಾಟಕಕ್ಕೆ ಹಿನ್ನೆಲೆ ಸಂಗೀತ ಹೆಂಗೆ ಕೊಡ್ಬೋದು, ಮಕ್ಕಳ ಕಾರ್ಯಕ್ರಮಕ್ಕೆ ಹೆಂಗೆ, ಮಹಿಳಾ ರಂಗದ ಹಿನ್ನೆಲೆ ಹೇಗೆ, ಈ ಒಂದು ಎಲ್ಲ ಪರಿಚಯ ಆಗಕ್ಕೆ ಒಂದು ದೃಷ್ಟಿಯಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸಹಕಾರ ಆಯ್ತು. ನಾನು ಅಲ್ಲೇ ಇದ್ದಿದ್ರಿಂದ,
ಆಕಾಶವಾಣಿಯಲ್ಲಿ ಇದ್ದಿದ್ರಿಂದ.
ಹೌದು, ವಾದ್ಯಗಳನ್ನ ಬಳಸೋದು ಹೇಗೆ ಅಂತ ನಾನು ಹೊರಗಡೆ, ನಾನು ಬರೀ ಗಾಯಕಿಯಾಗಿ ಹಾಡ್ತಿದ್ದೆ, ಸಂಯೋಜನೆ ಬಹಳ ಹಿಂದಿನಿಂದ ಮಾಡ್ತಾ ಇದ್ರು ಹಾಡುಗಳನ್ನ, ವಾದ್ಯಗಳ ಬಳಕೆಯ ಅರಿವು ಅಷ್ಟಿರ್ಲಿಲ್ವಲ್ಲ, ಅದ್ಯಾವುದು. ನಾವು ಅದಕ್ಕೆ ಹೋದಾಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದಾಗ ಮಾತ್ರ ಅದ್ರ ಅರ್ಥ ಆಗೋದಲ್ವಾ. ಹಾಗಾಗಿ ಆಕಾಶವಾಣಿಗೆ ಸೇರ್ಕೊಂಡ್ಮೇಲೆ ನನಗೊಂದು ಸಂತೋಷ ಆಯ್ತು, ವಾ ಈ ವಾದ್ಯ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ನಾಟಕದ ಹಿಂದೆ ಹಿನ್ನೆಲೆ ಸಂಗೀತ ಕೊಡುವ ದೃಷ್ಟಿನೇ ಬೇರೆ ಆಗತ್ತೆ, ಅಲ್ಲಿ ಬಳಸುವ ವಾದ್ಯದ ರೀತಿಯೇ ಸ್ವರೂಪನೇ ಬೇರೆ ಆಗತ್ತೆ. ಇದೆಲ್ಲ ಆಕಾಶವಾಣಿಗೆ ನಾನು ಸಂಯೋಜಕಿಯಾಗಿ ಸೇರಿದ್ರಿಂದ ಇದೊಂದು ಈ ಒಂದು ಹೊಸ ಬೆಳವಣಿಗೆ ನನ್ನಲ್ಲಿ ಬಂತು.
ಕ್ರಮೇಣ ನೀವು ಅದನ್ನ ಸಂಯೋಜಕಿಯಾಗಿ ಕೂಡ ಒಂದಷ್ಟು
ಮಾಡಿದ್ರಿಂದ ಹೊರಗಡೆ ಎಲ್ಲ ಕ್ಯಾಸೆಟ್ ಬೇರೆ ಬೇರೆ ಮ್ಯೂಸಿಕ್ ಹಾಕಿ ಹಾಕಿ ಎಲ್ಲ ತಂದೆ, ಜನಪದ ಗೀತೆಗಳು ತಂದಿದ್ದೀನಿ, ಆಮೇಲೆ ಈ ಮಹಾವೀರರದು ರತ್ನಾಕರ ವರ್ಣೀಯ ಹಾಡುಗಳು ತಂದಿದ್ದೀನಿ, ಭಾವಗೀತೆಗಳು ತಂದಿದ್ದೀನಿ, ಈ ತರ ಭಿನ್ನ ವಿಭಿನ್ನವಾದ ಶೈಲಿಯ ಇದನ್ನು ವಚನಗಳನ್ನು ತಂದಿದ್ದೀನಿ.
ದೇವರ ನಾಮಗಳು ಒಂದಷ್ಟು ಮಾಡಿದಿರಲ್ವಾ?
ಹೌದು, ದೇವರ ನಾಮಗಳು ಮಾಡಿದ್ದೀನಿ.
ಸುಮಾರು ಎಷ್ಟು ಆಲ್ಬಮ್ ಆಗಿದೆ ನಿಮ್ದು ಹಾಗಾದ್ರೆ ಇವಾಗ ಇದುವರೆಗೂ?
ಆಲ್ಬಮ್ ಅಂತ ಒಂದು ಹೆಚ್ಚಿಗೆ ಮಾಡಿಲ್ಲ ನಾನು, ಯಾಕೆಂದ್ರೆ ನಾನು ತಗೊಂಡಿದ್ದೆ ತುಂಬಾ
ತಡವಾಗಿ,
ಒಂದು 20 ಮಾಡಿರ್ಬೋದು ಅಷ್ಟೇ. ಆಲ್ಬಮ್ ಅಂತ ಹೆಚ್ಚಿಗೆ ಮಾಡಿಲ್ಲ, ಮಕ್ಕಳ ಹಾಡುಗಳು ತಂದಿದ್ದೀನಿ. ಆಮೇಲೆ ಇನ್ನೊಂದು ಇದರಲ್ಲಿ ಮೈಸೂರು ರೀಜನಲ್ ಕಾಲೇಜ್ ಆಫ್ ಇದರಲ್ಲಿ ಎನ್ ಸಿ ಆರ್ ಟಿ ಡಿ ಎಸ್ ಸಿ ಆರ್ ಟಿ ಅವುಗಳು ಇದರಿಂದ ಡೆಲ್ಲಿಯಿಂದ ಆ ರೀಜನಲ್ ಕಾಲೇಜ್ ಅಲ್ಲಿ ನನ್ನಿಂದ ಒಂದು 73 ರೆಕಾರ್ಡ್ ಮಾಡಿಸಿದ್ದಾರೆ. ಅದು ಅದೆಲ್ಲ ಕ್ಯಾಸೆಟ್ ಆಗಿದೆ. ಅದು ಮಕ್ಕಳ ಹಾಡುಗಳು. ಆ ಮಕ್ಕಳ ಹಾಡುಗಳನ್ನ ನಾನು ಮಕ್ಕಳ ಕೈಯಿಂದಾನೇ ಹಾಡ್ತಿದ್ರೆ ಕಲಿಯೋ ಮಕ್ಕಳಿಗೆ ಒಂದು ಉಮೇದು ಬರುತ್ತೆ, ನಾನು ಹಾಡ್ಬೇಕು ನಾನು ಹಾಡ್ಬೇಕು ಅಂತ ಅನ್ಕೊಂಡು ನಾನು ಸಾಕಷ್ಟು ಮಕ್ಕಳ ಕೈಲಿ ಹಾಡುತ್ತೆ. ಅದನ್ನ ಏನಂದ್ರೆ ಒಂದು 20,000 25,000 ಶಾಲೆಗಳಿಗೆ ಕಳಿಸಿದ್ದಾರೆ. ಕ್ಯಾಸೆಟ್ ಮಾಡಿ
ಅದು ಮಕ್ಕಳಿಗೆ ಒಂದು ಇದಾಗಲಿ, ಪ್ರೇರಣೆ ಆಗಲಿ ಅಂತ,
ಕಲೀಲಿ ಅಂತ. ಇನ್ನೊಂದಂದ್ರೆ 1ನೇ ತರಗತಿಯಿಂದ 6ನೇ ತರಗತಿಯ ಅವರ ಪಾಠದಲ್ಲಿರುವ ಎಲ್ಲ ಕವನಗಳಿಗೂ ರಾಗ ಸಂಯೋಜನೆ ಮಾಡಿದೀನಿ. ಅದು ಅವರೇ ಮಾಡಿಸಿದ್ದು.
ಅದು ಸ್ವಾರಸ್ಯಕರವಾಗಿರುತ್ತದೆ ಮಕ್ಕಳಿಗೆ ಅಲ್ವಾ,
ಮಕ್ಕಳಿಗೆ. ಆಮೇಲೆ ಇನ್ನೊಂದ್ ತರದ್ದು ಮಾಡಿಸಿದ್ರು ಅವರು, ಮೆಂಟಲಿ ರಿಟಾರ್ಡೆಡ್, ಅವ್ರಿಗೋಸ್ಕರ ಮಾಡ್ಕೊಡಿ ಅನ್ಬಿಟ್ಟು. ಅಂದ್ರೆ ಅಲ್ಲಿ ಸರಳವಾಗಿರ್ಬೇಕು, ರಿಪಿಟೇಷನ್ ಇರ್ಬೇಕು, ಆ ತರ ಮಾಡಿದ್ದೀನಿ. ಇವೆಲ್ಲ ಅನುಭವಗಳು. ಒಂದು ಕ್ಷೇತ್ರ ಕಿಳಿದ ಮೇಲೆ ಬೇರೆ 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 ಯಾವ ಯಾವ ರೀತಿ ಮಾಡಬಹುದು ಅನ್ನೋದು ಒಂದು ತಂತಾನೆ ನಾವು ಬೆಳೀತಾ ಹೋಗ್ತೀವಿ.
ನಿಮಗೆ ಇದ್ರ ಪೈಕಿ ಎಲ್ಲ ಯಾವ್ದು ಬಹಳ ತೃಪ್ತಿ ತಂದ್ಕೊಟ್ಟಿದ್ದು ಹಾಗಾದ್ರೆ?
ತೃಪ್ತಿ ತಂದ್ಕೊಡೋದು ಅಂದ್ರೆ ನನಗೆ ಹಾಡೋದು
ಅಲ್ಲ, ನೀವು
ನಾನೇ ಹಾಡೋದು ನನ್ಗೆ ಹೆಚ್ಚು.
ಹಾಡೋದ್ರೆ ಸರಿ, ಆಮೇಲೆ ನೀವು ಸಂಯೋಜಕಿಯಾಗಿ ಕೆಲಸ ಆರಂಭಿಸಿದ ಮೇಲೆ, ಸೊ ನಿಮ್ಗೆ ಯಾವ್ದಾದ್ರು ಇವಾಗ ನಮ್ಗೆ ನಾವು ಬೆಳೆಸಿದ್ದು ಮಗು ನಾವು ಬೆಳೆಸಿದ್ ಇದು ಅಂತ ಒಂದು ಗಿಡ ಆತರ ಒಂದು ಇದು ಮೋಹ ಬರುತ್ತಲ್ಲ, ಆತರ
ಹೆಮ್ಮೆ
ಹೌದು, ಹೆಮ್ಮೆ ಅನ್ನೋದು ಬೆಟರ್ ವರ್ಡ್ ಆಕ್ಚುಲಿ. ನಿಜ. ಸೊ ಆತರ ಹೇಳಬೇಕು ಅಂತಂದ್ರೆ ನಿಮ್ಮ ಒಂದು ಸಂಯೋಜಕಿಯಾಗಿ ನೀವು ಮಾಡಿದಂತಹ ಒಂದಷ್ಟು ಇದು ಸಾಧನೆಯಲ್ಲಿ ಯಾವುದು ನಿಮಗೆ ಬಹಳ ತೃಪ್ತಿ ಕೊಟ್ಟಿದ್ದು ಅಂತ? ಯಾಕೆಂತಂದ್ರೆ ನಮಗೆ ಸಾಮಾನ್ಯವಾಗಿ ಆಗತ್ತಲ್ವಾ ಒಂದು ಹಲವಾರು ಕಾರ್ಯಗಳು ಮಾಡುವಾಗ,
ಅಂದ್ರೆ ಭಾವಗೀತೆಗಳಲ್ಲಿ ಸಂಗೀತ ನೀಡೋದೇ ಹೆಚ್ಚು ತೃಪ್ತಿ ನೀಡಿರೋದು. ಸಾಕಷ್ಟು ರೂಪಕಗಳು ಬರೆದು ಬಿಟ್ಟಿದ್ದೀನಿ, ಆ ರೀತಿಯಿಂದ ಕೂಡ ನಾನು ಬೆಳೆದಿದ್ದೀನಿ. ಆವಾಗ ಹೆಂಗೆ ಅಂದ್ರೆ ಸಾಹಿತ್ಯ ತುಂಬಾ ಓದ್ಬೇಕಾಗುತ್ತೆ. ಇವಾಗ ಒಂದು ವರ್ಷ ವೈಭವ ಅಂತ ಬರೆದ್ರೆ ಆ ವರ್ಷ ವೈಭವದ ಎಲ್ಲ ರೀತಿಯ ಇದನ್ನು ತರಬೇಕಾದ್ರೆ ನಾನು ಪುಸ್ತಕಗಳು ಓದ್ಬೇಕು. ಇನ್ನೊಂದು ನನ್ಗೆ ಹಿಸ್ಟಾರಿಕಲ್ ಮೇಲೆ ಬಿಡುಗಡೆಯ ಹಾದಿ ಅನ್ಬಿಟ್ಟು 1.5 ಗಂಟೆಯ ಕಾರ್ಯಕ್ರಮ ಮಾಡಿದ್ರು. ನಾ ಹೇಳಿದೆ ಮಾಡಕ್ಕಾಗಲ್ಲ ನನ್ಗೆ 1.5 ಗಂಟೆ, ಅದು ಏನು ಪೋಯಿಟ್ರಿ ಬರಬೇಕು ಅಂತ. 1.5 ಗಂಟೆ
ಕಾವ್ಯಾಧಾರಿತ,
ಕಾವ್ಯ ಯಾಕೆಂದ್ರೆ ನಾ ಬರವಣಿಗೆ ಇದೆ ನನ್ಗೆ ಅಂತ ಗೊತ್ತು, ಆಕಾಶವಾಣಿಯಲ್ಲಿ ಗೊತ್ತಿತ್ತು ನಾನು ಬರೀತೀನಿ ಚೆನ್ನಾಗಿ ಅಂತ. ಹಂಗಾಗಿ 1.5 ಗಂಟೆ ಪದ್ಯ ರೂಪದಲ್ಲಿ ನಂಗೆ ಬರೆಯೋದಕ್ಕೆ ಆಗಲ್ಲ ಅಂತ ನಾನು, ಇಲ್ಲ ಲೀಲಾವತಿ ನಿಮ್ಗೆ ಹಾಗೆ ಆಗತ್ತೆ ಬರ್ಲಿ ಅಂತ. ಅದಕ್ಕೋಸ್ಕರ ಚಂದ್ರಶೇಖರ್ ಅವರೇ ನೀವು ನಂಬ್ತೀರಾ, ಎಲ್ಲಿಂದ ಗೌರಿ ಗಜ್ನಿ ಮೊಹಮ್ಮದ್ ಇನ್ವೇಷನ್ ಇಂದ ಹಿಡಿದು ಅಲ್ಲಿಂದ ತಗೊಂಡಿರೋದು ಹಿಸ್ಟ್ರಿ ಅವ್ರು ಕೊಟ್ಟಿದ್ದು. ಆಮೇಲೆ 50 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಅಲ್ಲಿವರೆಗೂ
ಅದು ಸುಮಾರು 1,000 ವರ್ಷ.
ಎಷ್ಟು ನೋಡಿದ್ರ ಅದರಿಂದ ನನ್ ಘಟನೆಗಳ ತರಬೇಕು ಅಂದ್ರೆ ಆ ಚರಿತ್ರೆ ಎಷ್ಟು ಓದ್ಬೇಕು. ಹಾಗಾಗಿ ಅದಕ್ಕೆ 15 ಪುಸ್ತಕ ಚರಿತ್ರೆ ಪುಸ್ತಕಗಳು ತರಿಸ್ಕೊಂಡು ಓದ್ದೆ. ಅದು ಯಾಕೆಂದ್ರೆ ಆತರ ಒಂದು ಇತಿಹಾಸದ ಬಗ್ಗೆ ಚರಿತ್ರಕವಾದ ಸತ್ಯದ ಬಗ್ಗೆ ಬರಿಬೇಕಾದ್ರೆ ಅದು ಅಥೆಂಟಿಸಿಟಿ
ಖಂಡಿತ
ಯಾರು ಪ್ರಶ್ನೆ ಮಾಡಿದ್ರು ನಾವು ಉತ್ತರ ಕೊಡೋಂಗಿರ್ಬೇಕು.
ನಿಜ,
ಸುಮ್ಮನೇನ ಒಂದು ಕಲ್ಪನೆ ಮೇಲೆ ಭಾವಗೀತೆ ಬರೆಯಕ್ಕೂ ಇದು ಹೇಳದ್ನಲ್ಲ ಗೌರಿ ಗಜ್ನಿ ಮೊಹಮ್ಮದ್ ಇನ್ವೇಷನ್ ಇಂದ ಹಿಡಿದು 50 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಎಷ್ಟಾಗೋಯ್ತು ಕವರ್
ಮಾಡಬೇಕು.
ನಂತರ 15 ಪುಸ್ತಕ ಹಗಲು ರಾತ್ರಿ ಓದ್ದೆ. ಅವ್ರು ನೀವೇ ಮಾಡ್ಬೇಕು ಅಂದ್ರಲ್ಲ ಅದು ಏನೋ ಕವನ ರೂಪವಾಗಿ ಸೃಷ್ಟಿ ಮಾಡಿ.
ಅದು ಯಾವ ಯಾವ ಹೆಸರಿನಲ್ಲಿ ಪ್ರಕಟ ಆಯ್ತು? ಅದು
ಬಿಡುಗಡೆಯ ಹಾದಿ. 56 ಜನ ಕಲಾವಿದರು
ಅದಕ್ಕೆ ಹಾಡಿದ್ದು,
ಹಾಡೋರಿದ್ರು, ನಾಟಕ ಇತ್ತು, ಮಧ್ಯ ಮಧ್ಯ ನಾಟಕದ್ದೆಲ್ಲ ತಂದಿದ್ದೀನಿ. ಹಾಗಾಗಿ ಅದೊಂದು ನನಗೆ ಅತ್ಯಂತ ಸಂತೋಷ ನೀಡಿದೆ. ಯಾಕೆಂದ್ರೆ ನಾ ಬೆಳೆದೆ. ಹೀಗಾಗಿ ಚಂದ್ರಶೇಖರ್ ಅವರೇ, ನಿಜ ಹೇಳ್ಬೇಕಾದ್ರೆ ಅಯ್ಯೋ ನಾನು ಹಿಸ್ಟ್ರಿ ಸ್ಟೂಡೆಂಟ್ ಆಗ್ಲಿಲ್ವಲ್ಲ, ಹಿಸ್ಟ್ರಿ ಓದ್ಲಿಲ್ವಲ್ಲ. ಖಂಡಿತ
ಹಾಗನಿಸ್ತಾ ನಿಮ್ಗೆ? ಹಾಗಾದ್ರೆ
ತುಂಬಾ ಅನಿಸ್ತು. ಯಾಕೆ ಈ ಕ್ಷಣಕ್ಕೂ ಇದೆ ಹಿಸ್ಟ್ರಿ ಅಂತ ಬ್ಯೂಟಿಫುಲ್ ಸಬ್ಜೆಕ್ಟ್
ಅಲ್ವಾ? ನಾನು ಸ್ವಲ್ಪ ಚರಿತ್ರೆ ಇದು ವ್ಯಾಮೋಹ ನಂಗೆ ತುಂಬಾ.
ನೆನ್ನೆ ಅಂತಿದ್ದೆ ಮಗನ್ಗೆ, ಸ್ವಾಮಿ ನಾನು ಹಿಸ್ಟ್ರಿ ಓದ್ಲಿಲ್ವಲ್ಲ ಅಂತ ವ್ಯಥೆ ಆಗ್ತಾ ಇದೆ ಅಂತ. ಇದಾಗಿದ್ದು ಆ ಪ್ರೋಗ್ರಾಮ್ ಆದ್ಮೇಲೆ ಅಲ್ಲಿ ಓದ್ಬಿಟ್ಟು ನಾನು 15 ಪುಸ್ತಕ ಒಟ್ಟಿಗೆ ಓದ್ನಲ್ಲ.
ಆಸಕ್ತಿ ಬಹಳ ಕೆರಳಿತ್ತಾಗುವಾಗ ನಿಜ.
ಸಮಥಿಂಗ್ ವಂಡರ್ಫುಲ್ ಅನ್ಸ್ಬಿಡ್ತು.
ಆಕ್ಚುಲಿ ನನ್ನ ಭಾವನೆಯಲ್ಲಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ನಾವು ನಮ್ಮ ದೇಶದ ಬಗ್ಗೆ ನಾವು ನಿಜವಾಗ್ಲೂ ದೇಶದ ಬಗ್ಗೆ ಹಾಗೆ ಆ ಜನಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಆ ದೇಶ ಚರಿತ್ರೆಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಆವಾಗ ಎಲ್ಲ ಸುಲಭವಾಗಿ ಗೊತ್ತಾಗುತ್ತೆ ಯಾಕೆ ನಮ್ಮ ಜನಗಳು ಈ ತರ ಇದ್ದಾರೆ, ಯಾಕೆ ಈ ತರ ಬಿಹೇವ್ ಮಾಡ್ತಾರೆ. ಸೊ ಇದಕ್ಕೆಲ್ಲಾನು ಮೂಲ ನಮ್ಮ ಚರಿತ್ರೆ, ಅದು ನಮ್ಮ ಅದೊಂದು ಸಂಸ್ಕೃತಿ ಬೆಳೆಯೋದೇ ಅದರಲ್ಲಿ.
ಬಹಳ ನೀವು ಅಕ್ಷರಶಃ ಸತ್ಯ. ಈ ಕ್ಷಣಕ್ಕೂ ನಂಗೆ ಆ ವ್ಯಥೆ ಉಳ್ಕೊಂಡ್ಬಿಟ್ಟಿದೆ, ಒಪ್ಕೋತೀರಾ? ನಾನು ಈ ಚರಿತ್ರೆ ಓದ್ಲಿಲ್ವಲ್ಲ ಅಂತ. ಆ ಒಟ್ಟಿಗೆ 15 ಪುಸ್ತಕ ಓದುವುದ ಪ್ರಭಾವ ಪರಿಣಾಮ ನನ್ನ ಮೇಲೆ ಅದು. ಯಾಕೆಂದ್ರೆ ನಾನ್ ತಗೊಂಡಿದ್ದು ಸೈಕಾಲಜಿ, ಸೋಷಿಯಾಲಜಿ, ಪಾಲಿಟಿಕ್ಸ್ ಬಿ ಎನ್ ಅಲ್ಲಿ. ಹಾಗಾಗಿ ಈಗ ನನ್ಗೆ ನಿನ್ನೆ ಕೂಡ ಹೇಳ್ತಾ ಇದ್ದೆ, ಅಯ್ಯೋ ಚರಿತ್ರೆ ಓದ್ಲಿಲ್ವಲ್ಲ ಅಂತ ವ್ಯಥೆ ಆಗ್ತಾ ಇದೆ ನನ್ಗೆ ಮಗು ಅಂತ.
ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ನಾನು ಅವಾಗೆಲ್ಲ ಓದ್ಲಿಲ್ಲ ಯಾವ ನಮಗೆ ಎಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಒಂದು ಸ್ವಲ್ಪ ಚರಿತ್ರೆ ಏನಿತ್ತೋ ಅದಷ್ಟೇ ಓದಿದ್ದು, ಆಮೇಲೆ ಏನಿಲ್ಲ. ಸೊ ಬಟ್ ಇವಾಗ ನಾನು ಬಹಳ ಆಸ್ತೆಯಿಂದ ನಾನು ಕೊಂಡ್ಕೊಳ್ಳೋ ಪುಸ್ತಕಗಳೆಲ್ಲ ಬರೀ ಚರಿತ್ರೆ ಪುಸ್ತಕಗಳೇ, ಅದನ್ನೇ ಓದ್ತೀನಿ ನಾನು.
ನಾನೆಲ್ಲ ತರ ಓದ್ತೀನಿ, ತತ್ವ ಇರ್ಬೋದು, ಕವನ ಇರ್ಬೋದು. ಕವನ ನೋಡಿ, ನಾ ಹಾಡಕ್ ಮುಂಚೆನೆ ನಮ್ಮನೇಲಿ 42 ಇಸ್ವಿಯಿಂದಾನೇ ಕವನಗಳ ಪುಸ್ತಕಗಳು ಕೊಂಡ್ಕೊಂಡ್ ಬರ್ತಾ ಇದ್ರು. ಅದಕ್ಕೆ ಹಾಡಬೇಕು ಅಂತ.
ಹೌದು ನೋಡಿ, ಅದೊಂದು ಹವ್ಯಾಸ ನೋಡಿ, ಮುಂಚೆ ಎಲ್ಲ ಇದ್ದಿದ್ದು
ನಮ್ಮನೇಲಿ ಬೆಳೆದ್ಬಿಡ್ತು,
ಇವಾಗ ಅದು ಬಹಳ ಅಪರೂಪ ಆಗ್ಬಿಟ್ಟಿದೆ. ಕನ್ನಡ ಓದೋರೆ ಕಡಿಮೆ ಆಗ್ತಾ ಇದ್ದಾರೆ, ಪುಸ್ತಕಗಳು ಕಡಿಮೆ ಆಗ್ತಾ ಇದೆ ಅಲ್ವೇ?
ಎಷ್ಟು ಸುಂದರವಾದ ಆಸೆ
ಇದು. ಏನು ಅಂತಂದ್ರೆ ಮುಂದೆ ನೋಡಿ, ಇದೇ ತರ ಕಡಿಮೆ ಆಗ್ತಾ ಹೋಗ್ತಾ ಇದ್ರೆ ಕವನಗಳು ಬರೆಯೋರು ಕಡಿಮೆ ಆಗ್ತಾರೆ. ಸೊ ಅಲ್ಲಿಗೆ ಸುಗಮ ಸಂಗೀತ ಅಂತಂದ್ರೆ ಮುಖ್ಯವಾಗಿ ಅದಕ್ಕೆ ಕವಿಗಳು ಬರೆದಂತ ಕವನಗಳೇ ಆಧಾರ. ಅದು ಏನಾಗಬಹುದು ಆ ಕ್ಷೇತ್ರಕ್ಕೆ ಅಂತ.
ಇವತ್ತಿನ ಪೇಪರ್ ನೋಡ್ತಾ ಇದ್ದೆ, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಹೇಳಿದ್ದಾರೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ, ನಮ್ಮ ಮಕ್ಕಳು ಕನ್ನಡ ಕಲಿತಾ ಇಲ್ಲ, ಆದರೆ ಸುಗಮ ಸಂಗೀತ ಕಲಿತಾರೆ. ವ್ಯಥೆ ವಿಷಯ ಏನು ಅಂದ್ರೆ, ಕಲ್ತ್ಕೊಳ್ಳಕ್ ಹೋಗ್ತಾರೆ, ಕನ್ನಡ ಕವನನ ಇಂಗ್ಲಿಷ್ ಅಲ್ಲಿ ಬರ್ಕೋತಾರೆ ಅಂತ ಹೇಳಿದ್ದಾರೆ.
ನೋಡಿ,
ದುರಂತ
ಶೋಚನೀಯ ಅಲ್ವಾ?
ದುರಂತನೇ ಅದು. ನಾನು ಕಲ್ಕತ್ತಾ ಹೋದಾಗ ರವೀಂದ್ರ ಸಂಗೀತ ಕಲಿಬೇಕು ಅಂತ ಮೊದಲು ಬೆಂಗಾಲಿ ಅಕ್ಷರಗಳು ಕಲ್ತ್ಕೊಂಡೆ. ಯಾಕೆಂದ್ರೆ ನಮಗೆ ಎಲ್ಲೆಲ್ಲಿ ಹೋದಾಗ ಅದದ್ ಬೇಕು,
ನಿಜ,
ಅವರ ಸಂಸ್ಕೃತಿ ನಮ್ದು ಮಾಡ್ಕೋಬೇಕು. ಆವಾಗ ನಾವು ಅದಕ್ಕೆ ಒಂದು ನ್ಯಾಯ ಸಲ್ಸಕವಾದಂಗಾಗತ್ತೆ.
ನಿಜ, ಅದರ ಸಾರ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂತಂದ್ರೆ
ಅಲ್ವಾ?
ಅಲ್ವಾ, ನಿಜ,
ಖಂಡಿತ ನಿಜ ಅದು. ಅದಾದ ಭಾಷೆ, ಎಲ್ಲಾ ಭಾಷೆಗೂ ಒಂದೊಂದು ಗೌರವ ಇದೆ, ಅದರ ತನ ಇದೆ.
ಹೌದು,
ಅಲ್ಲಲ್ಲಿ ಹೋದಾಗ ಅದನ್ನ ಕಲಿಯುತ್ತಾಗ, ಅಲ್ಲಿ ಹಾಡುಗಳು ನಾವು ಕಲಿತಾಗ ಆ ಭಾಷೆಯ ಪರಿಚಯ ಮಾಡ್ಕೊಂಡ್ರೆ ಚಂದ.
ನಿಜ, ಅಕ್ಷರಶಃ ನಿಜ. ಮತ್ತೆ ಇವಾಗ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಆಯ್ತು, ಇವಾಗ ಒಂದು ಶಾಲೆ ನಡೆಸೋದು ಆ ತರದ ಏನಾದ್ರು ಒಂದೇನಾದ್ರು ಮಾಡ್ತಾ ಇದ್ದೀರಾ?
ಇದೆ, ಅಯ್ಯೋ, ವರ್ಷಾನ್ಗಟ್ಲೆಯಿಂದ ನಡೆಸ್ತಾ ಇದ್ದೀನಿ. ನನ್ನ ಬಹಳಷ್ಟು ಶಿಷ್ಯರು, ಬಹಳಷ್ಟು ದೂರದರ್ಶನ, ಆಕಾಶವಾಣಿಯ ಕಲಾವಿದರಾಗಿದ್ದಾರೆ. ತಮ್ಮ ತಮ್ಮದೇ ಸ್ವಂತ ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ದಾರೆ. ಯಾಕೆಂದ್ರೆ ಚಂದ್ರಶೇಖರ್ ಅವರೇ ಒಂದು ಮಾತು, ಯಾವ ಒಂದು ಕಲಿಯು ಬೆಳೆಯುವುದು ಉಳಿಯುವುದು ಪರಂಪರೆಯಿಂದ ಮಾತ್ರ.
ನಿಜ,
ಪರಂಪರೆ ಇಲ್ಲದೆ ಇದ್ರೆ ಯಾವುದು ಹೊರಟೋಗುತ್ತೆ. ಹಾಗಾಗಿ ಯಾವುದೇ ಕಲೆ, ನಾ ಕಲಿತ ಹಾಡು, ನಾನು ಪಡೆದ ಕೀರ್ತಿಯೋ ಯಶಸ್ಸೋ ಅದು ನನ್ನ ತಲೆಗೆ ಅಲ್ಲ. ಅದು ವ್ಯಕ್ತಿ ಇವತ್ತಿರ್ತಾನೆ, ನಾಳೆ ಹೊರಟೋಗ್ತಾನೆ, ಅದ್ರ ಕಲೆ ನಿರಂತರ ಸತ್ಯ.
ನಿಜ, ಅದು ಮುಂದುವರ್ಕೊಂಡು ಹೋಗ್ಬೇಕು.
ಹೌದು, ಮುಂದುವರಿಬೇಕಾದ್ರೆ ನಮ್ಮ ಪರಂಪರೆ ಅನ್ನಿಸ್ಕೊಳಕ್ ಬೆಳಿಬೇಕು. ಬೆಳಿಬೇಕಾದ್ರೆ ನಾವು ಅದನ್ನ ಕಲ್ಸ್ಬೇಕು ಇನ್ನೊಬ್ಬರಿಗೆ ಮನಬಿಚ್ಚಿ. ಆ ಕಲ್ತವರು ಅಷ್ಟೇ ಶ್ರದ್ಧೆಯಿಂದ ಕಲ್ತು ಅದನ್ನ ಬೆಳೆಸ್ಬೇಕು.
ಇವಾಗ ನಿಮ್ಮ ಈ ಶಾಲೆ ಎಲ್ಲಿ ನಡೆಸ್ತಾ ಇದ್ದೀರಾ? ನೀವು ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದೀರಾ ಅಥವಾ
ಮೈಸೂರಿನಲ್ಲಿ?
ನೀವಿರುವಾಗ ಮೈಸೂರಿನಲ್ಲಿ ತಾನೆ? ಈಗ
ನಾನು ಇರೋದೇ ಮೈಸೂರು.
ಮುಂದುವರಿಯುತ್ತೆ ಇದು ಹಾಗಾದ್ರೆ?
ಆದ್ರೆ ಇಲ್ಲ, ನಂಗೊಂದು ವ್ಯಥೆ ಇದೆ.
ಏನು?
ಈಗ ಸುಗಮ ಸಂಗೀತ ಯಾವ ದಾರಿ ಹಿಡಿತಾ ಇದೆ?
ಅದೇ, ಅದ್ರ ಬಗ್ಗೆ
ನಾನು ಕಾಳಿಂಗರಾವ್ ಮಿಕ್ಕ ಮಂದಿ ಆರಂಭ ಮಾಡಿದ ಕಾಲಕ್ಕೂ ಈಗಿನ ಕಾಲಕ್ಕೂ ವಿಪರೀತ ವ್ಯತ್ಯಾಸ ಆಗಿದೆ.
ತುಂಬಾ ಇದೆ, ನಿಜ.
ಈಗ ವಾದ್ಯಗಳ ಅಬ್ಬರ ಸಿಕ್ಕಾಪಟ್ಟೆ. ನೀವು ವೇದಿಕೆಗೆ ಹೋಗಿ ಕೂತ್ರೆ ಎರಡು ಕಿವಿನು ಮುಚ್ಕೋಬೇಕು.
ಶಬ್ದವೇ
ಸಿಕ್ಕುವ ವಾದ್ಯ ಮೇಳ, ವಾದ್ಯ ಮೇಳದ ಮಧ್ಯೆ ಒಂದೊಂದು ಅಕ್ಷರಗಳು ಏನ್ ಹಾಡ್ತಾರೆ ಅಂತಲೇ ಗೊತ್ತಿಲ್ಲ. ನಾವು ಅಲ್ಲಿ ಕವಿ ದ್ರೋಹ ಮಾಡ್ತಾ ಇದ್ದೀವಿ, ಕವಿನ ಕೊಲೆ ಮಾಡ್ತಾ ಇದ್ದೀವಿ, ಕವಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಮಗೆ ಮೂಲಧನಾನೇ ಸುಗಮ ಸಂಗೀತಗಾರರಿಗೆ ಕವಿ. ಕವಿನೇ ನಮ್ಗೆ ಬುತ್ತಿ ಕಟ್ಕೊಡೋದು, ಕಾವ್ಯ ಬುತ್ತಿ. ಆ ಕಾವ್ಯ ಬುತ್ತಿಗೆ ನಾವು ಅಲಂಕರಣ ಮಾಡ್ತೀವಿ, ಸಂಗೀತದ ಒಂದು ಸ್ವರೂಪ ಕೊಟ್ಟು. ಯಾಕೆಂದ್ರೆ ಯಾವುದೇ ಕವನ ಓದ್ಕೊಳ್ಳಕ್ಕಿಂತ ಅದು ಒಂದು ಸಂಗೀತ ರೂಪದಲ್ಲಿ ಹಾಡಿದಾಗ ಜನಮನ ಮುಟ್ಟೋದು.
ಹೌದು, ಮನನವಾಗುತ್ತೆ ಹೆಚ್ಚಾಗಿ.
ಆ ಮನನವಾಗುತ್ತೆ. ಹಾಗೆ ಅಲ್ವೇ ಈ ಇವುಗಳು ಕೂಡ ಗಮಕ ವಾಚನ ಬಂದಿತ್ತು, ಅದು ಸಂಗೀತ ಸ್ವರೂಪದಲ್ಲಿ ಬಂದದ್ರಿಂದ ಜನ ಕೇಳಿ ಅದನ್ನ ಮೆಚ್ಚೋದಕ್ ಸಾಧ್ಯ ಆಯ್ತು. ಅದೇ ರೀತಿ ಈ ಕವನಗಳು ಎಷ್ಟೇ ಬರೆದ್ರು, ನಾನು ಹೇಳ್ತಾ ಇರ್ತೀನಿ, ತೋಟದಲ್ಲಿ ಅನೇಕ ಹೂಗಳು ಬೆಳೆದಿರುತ್ತೆ, ಅಂದ್ರೆ ಕಮನಗಳು. ಅದನ್ನ ನಾವುಗಳು ಹೂ ಅಡಗಿತ್ತಿಯರು ಮನಮನೆಗೆ ಮುಟ್ಟಿಸೋ ನಮ್ಮಂತ ಸುಗಮ ಸಂಗೀತಗಾರರು ಬೇಕು ಅಂತ. ಮನೆ ಮನೆ ಮುಟ್ಟಬೇಕಾದ್ರೆ ಅಡಿಕೆ ಬೇಕು.
ನಿಜ,
ಅಡಿಕೆ ಇಲ್ಲದೆ ಇದು ಮುಟ್ಟಕ್ಕಾಗಲ್ಲ. ಆದ್ರೆ ಈಗ ವೇದಿಕೆಯಲ್ಲಿ ಕೂತ್ಕೊಂಡು ಹಾಡೋ ಜನ ಕೇಳಿದಾಗ, ನಾವು ಸಭಾಂಗಣದಲ್ಲಿ ಇದ್ದಾಗ ಕಿವಿಗೆ ಹತ್ತಿ ಇಟ್ಕೋತೀನಿ, ಆ ಪರಿಸ್ಥಿತಿ ಬಂದಿದೆ.
ಶೋಚನೀಯ
ಅಂದ್ರೆ ಹೌದು, ಶೋಚನೀಯ. ಆದ್ರೂ ತನ್ನ ತನ ಕಳ್ಕೊತಾ ಇದೆ. ಇನ್ನೂ ಒಂದ್ ಹೇಳ್ತೀನಿ ವಿಷಯ, ಈಗ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ಎರಡೆರಡು ಹಾಡು ಹತ್ತಾರು ಜನ ಹಾಡ್ತಾರೆ. ಒಂದೇ ವ್ಯಕ್ತಿ ಎರಡು ಗಂಟೆ ಮೂರು ಗಂಟೆ ಹಾಡುವ ಚೈತನ್ಯನೇ ಬೆಳೆಸ್ಕೊಂಡಿಲ್ಲ. ನಾನ್ ಹಾಡ್ತಿದ್ದೆ, ಕಾಳಿಂಗ್ರಾವ್ ಹಾಡ್ತಾ ಇದ್ರು, ಆಮೇಲೆ ಕಂಡಿದ್ದು ಅನಂತ ಸ್ವಾಮಿ ಮಾತ್ರ. ಮೂರ್ ಗಂಟೆ ನಾಕ್ ಗಂಟೆ ಒಬ್ಳೆ ಹಾಡ್ತಾ ಇದ್ದೆ, ಒಂದ್ ಪಿಟೀಲು ಒಂದ್ ತಬಲ. ಕಾಳಿಂಗ್ರಾವ್ ಅಷ್ಟೇ, ಒಂದ್ ಹಾರ್ಮೋನಿಯಂ ಒಂದ್ ತಬಲ ಅಥವಾ ಪಿಟೀಲು ಒಂದ್ ತಬಲ, ಒಂದ್ ಓಲ್ಗ ತಬಲ ಏನಿದ್ರು ಆಡೋರು. ನಾವು ಬೆಳೆದದ್ದು ನಮ್ಮ ಕಂಠಶ್ರೀ ಮೇಲೆ,
ಅದಕ್ಕೆ
ಯಾವ ಭಾವ ಕೊಡ್ಬೇಕು ಅನ್ನೋದ್ ಸ್ವರೂಪದ ಮೇಲೆ ನಾವು ಜನಮನ ಮುಟ್ಟಿದ್ದು. ಈಗ ಚಂದ್ರಶೇಖರ್ ಅವ್ರೆ, ಈ ಮಕ್ಕಳೆಲ್ಲ ಬರ್ತಾರಲ್ಲ ಎರಡೇ ಹಾಡು, ತಾಯಿ ತಂದ್ರೆ ಇದು ನಾನಂತೀನಿ ಮಕ್ಕಳನ್ ಬೈಬಾರು, ತಾಯಿ ತಂದೆನ ಕಲ್ಸಕ್ ಬರ್ತಾರಲ್ಲ. ನಾನ್ ಮೇಡಮ್ ಯಾವಾಗ ಹೊರಗಡೆ ಹಾಡಿಸ್ತೀರಿ, ಯಾವಾಗ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ? ನಾ ಹೇಳ್ತೀನಿ, ನಾನ್ ಯಾರಿಗೂ ಕಾರ್ಯಕ್ರಮ ಕೊಡ್ಸಲ್ಲ, ಆಕಾಶವಾಣಿಲಿ ಹಾಡ್ಸಲ್ಲ. ನೀವೇ ಕಲ್ತು ಬೆಳೆದ್ರೆ ತಂತಾನೆ ನಿಮ್ಗೆ ಅವಕಾಶ
ಬರುತ್ತೆ. ಅದು ನಿಜ
ಅಲ್ವಾ? ತಾಯಿ ತಂದೆಗೆ ಈಗಂತೂ ಈ ರಿಯಾಲಿಟಿ ಶೋಗಳು ಬಂದು,
ಅಯ್ಯೋ ಯಾಕೆ ಹೇಳ್ತೀರಾ,
ರಾಯ್ಷಾ ಮಕ್ಕಳನ್ನ ಕಲೆನ ನಾಶ ಮಾಡ್ತಾ ಇದೆ. ಎರಡೆರಡು ಹಾಡು ಬಂದವರು ನಾನು ಸುಗಮ ಸಂಗೀತಗಾರ, ಸುಗಮ ಸಂಗೀತಗಾರಲು ಅಂತಾರಲ್ಲ, ನನಗೆ ನಾಚಿಕೆ ಆಗುತ್ತೆ. ನಾವು 24 ಗಂಟೆ ಶ್ರದ್ಧೆಯಿಂದ ಅದನ್ನ ಅಭ್ಯಾಸ ಮಾಡಿದೀವಿ.
ಆಳವಾದ ಜ್ಞಾನವೇ ಬೆಳೆಸ್ಕೊಡಲ್ಲ
ಇಲ್ವೇ ಇಲ್ವಲ್ಲ. ಸಾಹಿತ್ಯ ಗೊತ್ತಿಲ್ಲ, ಉಚ್ಚಾರಣೆ ಗೊತ್ತಿಲ್ಲ, ಪದವಿಭಾಗ ಗೊತ್ತಿಲ್ಲ, ಕವಿಗಳು ಯಾರು ಅಂತ ಗೊತ್ತಿಲ್ಲ. ಕುವೆಂಪು ಬೇಂದ್ರೆ ಅಂತಾರೆ, ಬೇಂದ್ರಿಗೆ ಅಡಿಗ ಅಂತಾರೆ, ಅಡಿಗರಿಗೆ ಇನ್ನೊಂದು ಹೆಸರು ಹೇಳ್ತಾರೆ. ಇದು ವ್ಯಥೆ ಪಡೋ ವಿಷಯ ಅಲ್ವಾ?
ನಿಜ, ಖಂಡಿತ ಖಂಡಿತ.
ಈಗ ಆಗ್ತಾ ಇರೋದು ಹಾಳಾಗ್ತಾ ಇರೋದು ವಾದ್ಯ ವೃಂದದಿಂದ. ಇನ್ನೊಂದು ಎರಡೆರಡು ಹಾಡು ಬರುತ್ತೆ, ಅವ್ರಿಗೆ ಶ್ರದ್ಧೆಯಿಂದ ಕಲಿಬೇಕು. ಇಲ್ಲ ಈಗ ಹೇಳ್ತೀನಿ, ಶಾಸ್ತ್ರೀಯ ಸಂಗೀತದ ಮಟ್ಟನು ಕೆಲವು ಕಡೆ ಏನಾಗ್ತಾ ಇದೆ ಅಂದ್ರೆ, ನಾನ್ ಕೀರ್ತನೆವರೆಗೂ ಕಲ್ತಿರ್ತೀನಿ, ನಾನೇ ಒಂದ್ ಶಾಲೆ ತಕೊಂಡು ನಾನು ಸರಳೆ ವರ್ಷೆ ಜಂಟಿ ವರ್ಷೆ ಹೇಳ್ಕೊಡಕ್ ಹೋಗ್ತೀನಿ. ಪ್ರಬುದ್ಧತೆ ಬೇಡವೆ, ಪ್ರಬುದ್ಧತೆ ಇಲ್ಲದೆ ಒಬ್ಬ ಗುರುಸ್ಥಾನ ಅಲಂಕರಿಸೋದ್ ಸಾಧ್ಯನ?
ಅದ್ರ ಎಷ್ಟು ಯೋಗ್ಯತೆ ಇರ್ಬೋದು ಗುರುವಿಗೆ ಅಂತ.
ಅದೇ ಹೇಳಿದ್ದು, ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಒಳ್ಳೆ ಗುರು ಆಗ್ಬೇಕು. ನಾನು ಎಷ್ಟೊಂದು ಕಡೆ ಹೇಳ್ತೀನಿ ಎಲ್ರಿಗೂ, ಬೆಸ್ಟ್ ಟೀಚರ್ ಹತ್ರ ಹೋದ್ರೆ ಹೋಗಿಲ್ದರೆ ಅದು ವಿದ್ಯೆ ಕಲಿದೆ ಇದ್ರೂ ಪರವಾಗಿಲ್ಲ.
ಇಲ್ಲ, ಯಾಕೆಂದ್ರೆ ಪೂರ್ಣವಾಗಿಲ್ದೇ ಇರೋ ಗುರು ಹತ್ರ ನೀವು ಕಲ್ತ್ರೆ ನಿಮ್ಗೆ ಅಪೂರ್ಣವಾದಂತ ವಿದ್ಯೆ ಬರೋದು ಹೊರತು ಪೂರ್ಣವಾಗಿ ವಿದ್ಯೆ ಬರೋದೇ ಇಲ್ವೇ?
ಹೌದು. ಈಗ ಯೂನಿವರ್ಸಿಟಿ ಇದೆಯಲ್ಲ ಮೈಸೂರಲ್ಲಿ, ಡಿಗ್ರಿ ಬರೀ ಕೊಡೋದು ಗಂಗೂಬಾಯಿ ಯೂನಿವರ್ಸಿಟಿಲಿ. ದೇವರೇ ಕಾಪಾಡಬೇಕು, ವಿದ್ಯೆ ಯಾರಿಗೂ ಬರಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಶ್ರುತಿ ಮಾಡಕ್ ಬರಲ್ಲ. ಅಲ್ಲಿ ಹೋಗೋರು ನನ್ನ ಹತ್ರ ಬಂದಾಗ ನಂಗೆ ಆಕ್ಚುಲಿ ಎದೆ ಒಡೆದೋಗಿದೆ. ಅದು ಏನು ತಂಬುರಿ ಕೂಡ ಕೊಟ್ಟಿಲ್ಲ ನಾನು, ಶ್ರುತಿ ಪೆಟ್ಟಿಗೆ ಪಂಚಮ ಷಡ್ಜ ಹೊಂದ್ಸಕ್ ಬಂದಿಲ್ಲ ಅಂದ್ರೆ ಏನ್ ಮಾಡೋಣ? ಆ ವಿದ್ಯೆ ಯಾವ ಮಟ್ಟದ್ದು ಇರಬಹುದು? ಡಿಗ್ರಿ ಬೇಕಾಗಿಲ್ಲ, ವಿದ್ಯೆ ಬಂದ್ರೆ ಸಾಕು ನಮ್ಗೆ, ಡಿಗ್ರಿ ಮುಖ್ಯ ಅಲ್ಲ. ಆಮೇಲೆ ಇನ್ನೂ ಒಂದ್ ಏನ್ ಗೊತ್ತೆ, ಒಂದ್ ಹಾಡು ಹೇಳ್ತಾರೆ ನೀರ್ ಕುಡಿತಾರೆ. ಚಂದ್ರಶೇಖರ್ ಅವರೇ, ನಾವು ನೀರ್ ತಗೊಂಡು ಹೋಗ್ಬೇಕು ಅನ್ನೋ ಪರಿಕಲ್ಪನೆ ಕೂಡ ಇರ್ಲಿಲ್ಲ ನಮ್ಗೆ, ತಗೊಂಡು ಹೋಗ್ತಾ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಗಟ್ಟಿಯಾದ ಅಭ್ಯಾಸ ಇತ್ತು ಆ ಕಂಠ, ನಮ್ಗೆ ಒಗ್ಗೊಂಡು ಹಾಡ್ತಾ ಇತ್ತು, ಅದು ಹೇಳ್ದಂಗೆ ಕೇಳ್ತಾ ಇತ್ತು,
ಅಭ್ಯಾಸ ಮಾಡಿ ಮಾಡಿ ಮಾಡಿ.
ಕರೆಕ್ಟ್, ಹೌದು.
ಮತ್ತೆ ಇವಾಗ ಹಾಗಾದ್ರೆ ನೀವು ಶಾಲೆ ನಡೆಸೋದ್ ಬಿಟ್ಟು ಇನ್ನೇನು ಬೇರೆ ಇನ್ನೇನಾದ್ರೂ ಹವ್ಯಾಸ ಇದ್ರೆ? ಬರವಣಿಗೆ,
ಬರವಣಿಗೆ ಓದು ರೆಗ್ಯುಲರ್.
ದಟ್ಸ್ ಗುಡ್.
ನಾ ರಾತ್ರಿ 12 ಗಂಟೆವರೆಗೂ ಓದ್ತಾ ಇರ್ತೀನಿ. ಯಾವ್ದು ಬೇಕಾರ ಆಗ್ಬೋದು, ಜನರಲ್ ಬುಕ್ಸ್ ಆಗ್ಬೋದು, ಫಿಲಾಸಫಿ.
ಇಲ್ಲ, ಓದೋ ಹವ್ಯಾಸ ಮಾತ್ರ ಬಹಳ ಒಳ್ಳೆ ಅಭ್ಯಾಸ.
ಹೌದು, ನಾನು ಕೇಳ್ತಾರಲಿಲ್ಲ ಅವತ್ತು ಒಬ್ಬರೇ ಇದಿರಲ್ಲ ಬೇಜಾರಲ್ಲ, ನಂಗೆಲ್ಲ ಬೇಜಾರು ಅಂತೀನಿ, ಎಂದೂ ಬೇಜಾರಿಲ್ಲ. ಓದೋ ಅಭ್ಯಾಸ ಇದ್ದವ್ರಿಗೆ, ಕಲೆಯ ಒಂದು ವಾತಾವರಣ ಸೃಷ್ಟಿಸಿಕೊಂಡವ್ರಿಗೆ ಬೇಸರ ಅನ್ನೋದು ಇಲ್ಲದೆ 12 ಗಂಟೆವರೆಗೂ ಯಾಕೆ ಎಚ್ಚರವಾಗಿರ್ತೀನಿ, ಓದ್ತಾ ಇರ್ತೀನಿ, ಇಲ್ಲ ಹಾಡು ಕೇಳ್ತಾ ಇರ್ತೀನಿ ಒಳ್ಳೆ ಹಾಡು, ಇಲ್ಲ ನಾನೇ ರಾಗ ಸಂಯೋಜನೆ ಮಾಡ್ತಾ
ಇರ್ತೀನಿ. ಇವಾಗ ನಿಮ್ಮ
ಬರವಣಿಗೆ,
ನೀವು ಕಂಡಿರೋ ಹಾಗೆ ಈಗಿನ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇವಾಗ ವೆಂಕಟೇಶ್ ಮೂರ್ತಿಗಳಿದ್ದಾರೆ, ಅವರು ಬರೀತಾರೆ, ಆಮೇಲೆ ಲಕ್ಷ್ಮಣ್ ರಾವ್ ಇದ್ದಾರೆ, ಅವರು ಯುವ ಕವಿಗಳು, ಯುವ ಕವಿಗಳು,
ಲಕ್ಷ್ಮೀನಾರಾಯಣ ಭಟ್ರು.
ಲಕ್ಷ್ಮೀ ನಾರಾಯಣ ಭಟ್ರು. ಸೊ ಇನ್ನೂ ಒಂದಷ್ಟು ಜನ ಯುವ ಕವಿಗಳು ಬಹಳಷ್ಟು ಜನ ಬರ್ತಾ ಇದ್ದಾರೆ ನಿಜ, ಆದ್ರೆ
ನವ್ಯ ಶೈಲಿ ಆಗ್ತಾ ಇದೆ,
ನವ್ಯ ಶೈಲಿ ಆಗ್ತಾ ಇದೆ.
ನವ್ಯ ಶೈಲಿನ ನಾವು ಸಂಗೀತ ಹಾಕಿ ಜನಮನ ಮುಟ್ಟಿಸೋದ್ ಕಷ್ಟ ಸಾಲದಕ್ಕದು. ನಿಜ ಹೇಳುವುದು ಆದ್ರೆ ನವ್ಯ ಕವನಗಳು ಓದ್ಕೊಳ್ಳಿಕ್ ಮಾತ್ರ, ಹಾಡಿಕೆಗೆ ಒಗ್ಗುವಂತದ್ದಲ್ಲ. ನಮಗೆ ಬೇಕಾದ ಹಾಡುಗಾರರಿಗೆ ಬೇಕಾದ ಆ ಒಂದು ಪದ ಬಂಧವಾಗಲಿ, ಒಂದು ಏನ್ ಹೇಳಿ ಅದಕ್ಕೆ ಲಯಕ್ಕೆ ಸಿಗುವಂತದಾಗ್ಲಿ ನಮ್ಗಲ್ಲಿ
ಪದಗುಚ್ಛಗಳು ಬೇಕು ನಿಮಗೆ ಅಲ್ವೇ? ಅದೇ
ನಮಗ್ ಬೇಕು. ಇನ್ನೊಂದೇನಂತಂದ್ರೆ ಅದು ಬಟಾ ಬಯಲ್ ಇದ್ದಂಗೆ ಅದು ತೀರಾ ಬಿಚ್ಚಿ ಹೇಳುವಂತ ಮಾತುಗಳು ಇರುತ್ತೆ. ನಮ್ದು ಒಂದು ಭಾವಾತ್ಮಕವಾದ ಒಂದು ಸುಂದರವಾದ ಕಲ್ಪನಾ ಲೋಕದ ಇದು ಬೇಕಾಗತ್ತೆ. ಅದರ ಮೂಲಕ ಕಲ್ಪನೆ ಸುಂದರವಾದ ಕಲ್ಪನೆಯ ಮೂಲಕ ಅವರು ಕವಿ ತನ್ನ ಭಾವನೆಗಳನ್ನ ಹೊರಗಡೆ ಇದ್ದಾಗ ನಮಗೆ ಅದು ರಾಗ ಸಂಯೋಜನೆ ಮಾಡಕ್ಕೆ ಚಂದ ಅನ್ಸುತ್ತೆ.
ಹೇಳ್ಬಹುದು
ಕುರಿಗಳು ಸಾರ್ ಕುರಿಗಳು ಮಾಡಿಲ್ವೇ ನಿಸಾರ್ ಅಹಮದ್ದು ಅನಂತ ಸ್ವಾಮಿ ಅಂತ. ಆದರೆ ಎಲ್ಲ ಅಂತದೇ ಹಡಕ್ ಶುರು ಮಾಡಿದ್ರೆ ತಾಳ್ಕೊಳಕಾಗಲ್ಲ. ಎಲ್ಲೋ ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಸೇರಿಸಬಹುದು.
ನಿಜ, ಹಂಗಾದ್ರೂ ಅದು ಒಂಥರ ತಿರುಳಿರುವಂತ ಒಂದು ಕವನ ಅದು ಅಲ್ವೇ?
ಹೌದು.
ಸೊ ತಿರುಳಿಲ್ದಿರೋ ಹಣ್ಣುಗೆ ಹೆಂಗೆ ನೀವು
ಆಗಲ್ಲ, ಒಂಥರ ಭಾವಾತ್ಮಕತೆ ಬೇಕು ನಮ್ಗೆ.
ಸೊ ಅದಕ್ಕೆ ಏನ್ ಕಾಣುತ್ತೆ ಈ ವಾದ್ಯಗಳ ಇದು ಭರಾಟೆ ಜಾಸ್ತಿ
ಇಲ್ಲ ಇವ್ರಿಗೆ? ವಾದ್ಯದವ್ರಿಗೆ ಒಂದು ಹುಚ್ಚು. ನಾನ್ ನೋಡಿದೀನಿ ಒಂದ್ ಎಕ್ಸ್ಟ್ರಾ ಮೈಕ್ ಇದೆ ಅಂದ್ರೆ ಪರ್ಕಷನಿಸ್ಟ್ ಅದನ್ನು ನಂಗೆ ಕೊಡು ಅಂತ. ಏನ್ ಮಾಡ್ತಿದೆ, ಸ್ವರೂಪ ಬದ್ಲಾಗ್ತಾ ಇದೆ. ಬದ್ಲಾಗ್ಲಿ ಬೇಡ ಅನ್ನಲ್ಲ, ಯಾಕೆಂದ್ರೆ ಹೇಳದ್ನಲ್ಲ ಕಲೆ ಚಲನಶೀಲವಾದದ್ದು. ಆಮೇಲೆ ಅದು ಹೀಗೆ ಒಂದೇ ತರ ಇರ್ಬೇಕು ಅಂತ ಖಂಡಿತ ಇಲ್ಲ. ಪ್ರಭಾವಗಳು ಅನ್ಯ ಪ್ರಭಾವಗಳಾಗುತ್ತೆ. ಒಂದೇನು ಅಂದ್ರೆ ಬುದ್ಧಿಗಮ್ಯವಾದದ್ದು ಕೂಡ ಭಾವಗಮ್ಯವಾದದ್ದು ಕೂಡ. ಬುದ್ಧಿಗಮ್ಯವಾದದ್ದು ಕವನ, ಕವನನ ಹತ್ತಾರು ಸಲ ಓದ್ಕೊಂಡಾಗ ಅರ್ಥ ಆಗತ್ತೆ. ಭಾವಗಮ್ಯ ನಮ್ಮ ರಾಗ ಸಂಯೋಜನೆ. ಹಾಗಾಗಿ ಇದಕ್ಕೆ ಇಲ್ಲಿ ಒಂದು ಮಾತು ಓದಿದ್ದೆ, ಅದನ್ನ ನಿಮ್ಗೆ ಹೇಳ್ಬಹುದಾದ್ರೆ. ಏನು ಹೇಳ್ತಾರೆ ಅಂದ್ರೆ ಔಟೋ ಕೇರೋಲಿ ಅಂತ ಆತ ಹೇಳ್ತಾನೆ, ಮ್ಯೂಸಿಕ್ ಇಸ್ ಬೋತ್ ಇನ್ ಆರ್ಟ್ ಅಂಡ್ ಸೈನ್ಸ್. It must be both emotionally appreciated and intellectually understood. Music being an art of sound has to be intelligently hardened.
Yes,
so, buddhi bhava erdukkunu sambandha pattadu ee bhavagite. Amale sugama sangeeta anta ಇದ್ರ ಹೆಸರು ಹೇಳ್ಬಿಡ್ತೀನಿ. ಭಾವಗೀತೆ ಈಗ್ಲೂ ಅಷ್ಟೇ, ಮೈಸೂರ್ಲೇ ಆಗ್ಲಿ ಬೆಂಗಳೂರ್ಲೇ ಆಗ್ಲಿ ಕೊಡೋದು ಭಾವಗೀತೆಗಳು ಅಂತ, ಸುಗಮ ಸಂಗೀತ ಅಂತ ಕೊಡಲ್ಲ. ಭಾವಗೀತೆ ಅಂತಾರೆ, ಹಿಂದೆ ಕನ್ನಡ ಗೀತೆ ಅಂತ ಇದ್ರು. ಇದು ಸುಗಮ ಸಂಗೀತ ಅಂತ ಬಂದಿದ್ದು 78 ಇಸ್ವಿಲಿ ಬಿ ವಿ ಕೇಸ್ಕರ್ ಅವರು ಕೇಂದ್ರ ಮಂತ್ರಿ
ಇದ್ರಲ್ಲ.
ಆಗ ಇಡೀ ಭಾರತದ ಎಲ್ಲ ಭಾಷೆಯ ಎಲ್ಲ ಭಾವಗೀತೆಗಳಿಗೆ ಒಟ್ಟಾರೆಯಾಗಿ ಸುಗಮ ಸಂಗೀತ ಅಂತ ಕರೀರಿ ಅಂತ ಅವರು ಹೊರಡಿಸಿದ್ದ ಇದು ಆಗ. ಹಾಗಾಗಿ ಸುಗಮ ಸಂಗೀತ ಅಂತ ಈಗ ಭಾವಗೀತೆ ಕೇಳ್ತಾರೆ ಕೆಲವರು, ನೀವು ಭಾವಗೀತೆ ಹಾಡ್ತಿರೋ ಸುಗಮ ಸಂಗೀತ ಹಾಡ್ತಿರೋ ಅಂತ, ಎರಡು ಒಂದೇ ಅಂತ. ಇದು ಅವರು ಕೊಟ್ಟ ಹೆಸರು. ಆಗಿಂದ ಸುಗಮ ಸಂಗೀತ ಅಂತ ಪ್ರಚಲಿತವಾಗಿದೆ ನಿಜ, ಆದರೆ ಆಕಾಶವಾಣಿಗಳಲ್ಲಿಗೂ ಕೊಡೋದು ಭಾವಗೀತೆಗಳು ಅಂತ, ಸುಗಮ ಸಂಗೀತ ಅಂತ ಉಪಯೋಗಿಸಲ್ಲ. ಇನ್ನೊಂದೇನಾಗಿದೆ ಅಂದ್ರೆ, ಈಗ ಸುಗಮ ಸಂಗೀತ ಅಂದ್ರೆ ಸುಗಮ ಸಂಗೀತದಲ್ಲಿ ದೇವರನಾಮ ಹಾಡ್ಬೋದು, ತತ್ವಪದ ಹಾಡ್ಬೋದು, ವಚನಗಳು ಹಾಡ್ಬೋದು, ಭಾವಗೀತೆಗಳು ಹಾಡ್ಬೋದು ಅಂತ ಎಲ್ಲ ಬಂದಿದೆ.
ಅಂದ್ರೆ ನಾನಾ ವಿಧವಾದ ಪ್ರಕಾರಗಳು ಸೇರ್ಕೊಳ್ಳೋದು
ಅಂದ್ರೆ ಲಘು ಸಂಗೀತ, ಒಟ್ಟಿನಲ್ಲಿ
ಲಘು ಸಂಗೀತ,
ಲಲಿತ ಸಂಗೀತ, ಹಾಡುಗಳ ಎಲ್ಲ ಸ್ವರೂಪ ಹಾಡ್ಬೋದು.
ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ, ಒಂದಷ್ಟು ಚರಿತ್ರೆ ಕೂಡ ತಿಳ್ಕೊಂಡ ಹಾಗಾಯ್ತು. ಮುಂದುವರಿಲಿ ನಿಮ್ಮ ಶಾಲೆ, ನಿಮ್ಮ ಬರವಣಿಗೆ, ನಮ್ಮ ಸಮಸ್ತ ಕಾರ್ಯಕ್ರಮದ ಕೇಳುಗರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
ನಮ್ಮನ್ನೆಲ್ಲ ಬೆಳೆಸ್ತೋರೆ ನಿಮ್ಮಂತ ಅಭಿಮಾನಿಗಳು, ಧನ್ಯವಾದಗಳು.